ಕಲ್ಪೋಯಂ ಪ್ರತ್ಯತ್ಯಗತೆ ಶ್ರೀ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾತ ಸಿದ್ಧಯೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾಯುರಾಜ ಗುರುನ್ ದೇಹ ಗ್ರೀವದಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪತತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತ್ರವಯೇ ವೈಷ್ಣವೇಂದ್ರೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋಚಿಂತ ದಯಾಳವೇ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಪಂಚಮಹಾಯಜ್ಞ ಸಂಧಿ ಆರನೇದು ಮಾಡ್ತಾ ಇದ್ದೀವಿ. ಈಗ ನಾವು ನಾಂದಿ ಪದ್ಯವನ್ನು ಓದ್ಬಿಟ್ಟು ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಈ ಪಂಚಮಹಾಯಜ್ಞ ಸಂಧಿಯನ್ನು ಯಾರು ಮಾಡ್ತಾರೆ, ಮಾಡುವವರು ಯಾರು, ನಾವು ಅದರಲ್ಲಿ ನಾವು ಮಾಡಬೇಕಾಗಿದ್ದು ಏನು, ನಮ್ಮ ರೋಲ್ ಏನು ಅನ್ನೋದು ಸ್ವಲ್ಪ ಸಂಕ್ಷೇಪವಾಗಿ ತಿಳ್ಕೊಂಡು ಮತ್ತು ಕಂಟಿನ್ಯೂ ಮಾಡೋಣ. ಈ ಪಂಚಮಹಾಯಜ್ಞ ಸಂಧಿ ಅನ್ನೋದು ಜೀವ ಪ್ರಯಾಣ ಮಾಡುವಾಗ ಒಂದೊಂದು ದಶದಲ್ಲಿ ಒಂದೊಂದು ಕಡೆ ಜೀವ ಹೇಗೆ ಪ್ರಯಾಣ ಮಾಡ್ತಾನೆ ಅಂತ ನೋಡ್ತೀವಿ. ಇದು ಪ್ರಯಾಣ ಮಾಡುವ ಒಂದೊಂದು ಕೂಡ ದೇವತೆಗಳು ಮಾಡುವಂತಹ ಒಂದು ಯಜ್ಞ ರೂಪದಲ್ಲಿ ದೇವತೆಗಳು ಮಾಡ್ತಾರೆ. ಅಂದ್ರೆ ನಮ್ಮ ಪ್ರಯಾಣ ದೇವತೆಗಳು ಮಾಡುವ ಯಜ್ಞದ ಒಂದು ಕಾರ್ಯ ಇದ್ದ ಹಾಗೆ ಇದು ಒಂದೊಂದು ಜೀವನನ್ನು ಕೂಡ ದೇವತೆಗಳು ಹೋಮಿಸುವಂತೆ ಮಾಡ್ತಾರೆ ಅಂತ ಹೇಳಿ ನಾವು ತಿಳ್ಕೋಬೇಕು. ನಮ್ಮಲ್ಲಿ ಅದಕ್ಕೆ ನಾವು ಮಾಡಬೇಕಾಗಿದೆ ಏನಂದ್ರೆ, ದೇವತೆಗಳು ಈ ವಿಧವಾಗಿ ಪರಮಾತ್ಮನನ್ನ ಕುರಿತು ಈ ಪಂಚಮಹಾಯಜ್ಞನ್ನು ಹೇಗೆ ಮಾಡ್ತಾರೆ ಅನ್ನುವುದು ವೇದಗಳು ಉಪನಿಷತ್ತುಗಳು ಅದರಲ್ಲಿರುವ ಅಂಶಗಳ ಆಧಾರವಾಗಿ ಅದಕ್ಕೆ ನಮಗೆ ಆಚಾರ್ಯರು ನಮಗೆ ತಿಳಿಸಿದ ವಿಷಯಗಳನ್ನು ಆಧಾರ ಮಾಡಿಕೊಂಡು ನಮ್ಮ ಕೈಲಾದಷ್ಟು ನಾವು ಇದರ ಒಂದು ಅನುಸಂಧಾನೆಯನ್ನು ಇದು ಹೇಗೆ ಮಾಡ್ತಾರೆ ಅನ್ನೋದು ಈಗ ನಾವು ತಿಳ್ಕೊಂಡ್ರೆ ಅದರಿಂದ ನಮಗೆ ಜ್ಞಾನ ಪ್ರಾಪ್ತಿಯಾಗಿ ನಮಗೆ ಮೋಕ್ಷಕ್ಕೆ ಒಂದು ಅವಕಾಶ ಸಿಗುತ್ತೆ. ಮೋಕ್ಷ ಮಾರ್ಗಕ್ಕೆ ನಮಗೆ ಪರಮಾತ್ಮ ಕರ್ಕೊಂಡು ಹೋಗ್ತಾನೆ ಅನ್ನೋದು ಅದು ಇದರಲ್ಲಿ ಇರುವಂತಹ ಒಂದು ಮುಖ್ಯ ಅಂಶ. ಸೊ ಈ ಪಂಚಮಹಾಯಜ್ಞಿ ಈ ಪಂಚಮಹಾಯಜ್ಞಗಳ ವಿಷಯವನ್ನು ಸ್ವಲ್ಪ ಎಕೋ ಆಗ್ತಾ ಇದೆ, ಯಾರು ಮೂಟ್ ಮಾಡ್ಬೇಕು, ಎಲ್ಲರೂ ಮೂಟ್ನಲ್ಲಿ ಇಟ್ಕೊಳ್ರಿ. ಈ ಪಂಚಮಹಾಯಜ್ಞದಲ್ಲಿ ಇರುವಂತಹ ಐದು ಅಂಶಗಳು ಏನಂದ್ರೆ, ಜನನಿ ಪಿತ ಭೂಮಿ ಮೇಘ ಗಗನ ಅಂತೇಳಿ, ಆಕಾಶದಲ್ಲಿ ನಾರಾಯಣರ ನಾಮಕ ಪರಮಾತ್ಮ ಅವನ ಮೂಲಕವಾಗಿ ಅಂದ್ರೆ ಅವನ ರೂಪದಿಂದ ಜೀವ ಏನು ಮಾಡ್ತಾನೆ, ಪ್ರಯಾಣ ಮಾಡ್ತಾನೆ. ಅಂದ್ರೆ ನಾರಾಯಣನ ಶಕ್ತಿಯಿಂದ ಜೀವ ಗಗನದಲ್ಲಿ ಪ್ರಯಾಣ ಮಾಡಿ ವಾಸುದೇವ ನಾಮಕ ಪರಮಾತ್ಮನ ಶಕ್ತಿಯಿಂದ ಅಂದ್ರೆ ಪರಮಾತ್ಮ ಕೊಟ್ಟಿರುವ ಶಕ್ತಿಯಿಂದ ಮೇಘದಲ್ಲಿ ಪ್ರಯಾಣ ಮಾಡಿ ಅಲ್ಲಿಂದ ಭೂಮಿಗೆ ಧಾನ್ಯದಲ್ಲಿ ಬಂದು ಅಲ್ಲಿಂದ ತಂದೆಯಲ್ಲಿ ಪ್ರವೇಶ ಮಾಡಿ ಅಲ್ಲಿಂದ ತಾಯಿಯಲ್ಲಿ ಪ್ರವೇಶ ಮಾಡಿ ಮತ್ತು ಭೂಮಿಗೆ ಜನ್ಮ ತಗೊಳ್ತಾನೆ. ಇದು ಜೀವ ಮಾಡುವ ಪ್ರಯಾಣ. ಇದರಲ್ಲಿ ಮಾಡುವಂತಹ ಈ ಪ್ರಯಾಣದಲ್ಲಿ ಒಂದೊಂದರಲ್ಲಿ ಕೂಡ ಯಜ್ಞದ ರೂಪವಾಗಿ ನಾವು ಹೇಗೆ ದೇವತೆಗಳು ಅನುಸಂಧಾನ ಮಾಡಿಕೊಂಡು ಮಾಡ್ತಾರೆ ಅನ್ನೋದು ನಾವು ನೋಡಿದ್ದೀವಿ. ಗಗನ ಮೇಘ ಭೂಮಿಯನ್ನು ನೋಡಿದ್ದೀವಿ. ಈಗ ತಂದೆದ ಶರೀರದಲ್ಲಿ ನಡೆಯುವಂತಹ ಯಜ್ಞದಲ್ಲಿ ನಮಗೆ ಇರಬೇಕಾದ ಅನುಸಂಧಾನ, ದೇವತೆಗಳು ಅದು ಯಜ್ಞ ಮಾಡುವ ರೀತಿ, ಅದರಲ್ಲಿ ನಾವು ತಿಳ್ಕೊಂಡ ಮೂಲಕವಾಗಿ ಪರಮಾತ್ಮ ನಮಗೆ ಏನು ಅನುಗ್ರಹ ಮಾಡ್ತಾನೆ ಅನ್ನುವುದು ಈ ಶ್ಲೋಕದಲ್ಲಿ ಹೇಳ್ತಾ ಇದೆ, ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಪುರುಷ ಶಿಖಿ ವಾಕ್ ಸಮಿಧೆ ಧೂಮವು ಕರಣವು ಅರ್ಚಿಯು ಜಿಹ್ವೆ ಶ್ರೋತ್ರಗಳು ಎರಡು ಕಿಡಿಗಳು ಲೋಚನಗಳು ಅಂಗಾರವು ಎನಿಸುವವು ನಿರುತ ಭುಂಜಿಸುವ ಅನ್ನ ಯದುಕುಲವರನಿಗೆ ಅವಧಾನಗಳು ಎಂದು ಈ ಪರಿ ಸಮರ್ಪಣೆ ಗೈಯೆ ಕೈಕೊಂಡು ಅನುದಿನ ಪೊರೆವ. ಇಲ್ಲಿ ಪಾಠಾಂತರ ಇದೆ. ಪುರುಷ ಸಿಕ್ಕಿ ವಾಕ್ ಸಮಿತಿ ಧೂಮವು ಕರಣವು ಅರ್ಚಿಯು ಅಂತ ಕೆಲವು ಕಡಲ್ಲಿ ಪರಣ ಅರ್ಚಿ ಅಂತ ಹಾಕಿದ್ದಾರೆ. ಪಂಚರತ್ನ ಪ್ರಕಾಶಕ ಆಧಾರವಾಗಿ ನೋಡಿದ್ರೆ ಅಲ್ಲಿ ಅದರಲ್ಲಿ ಪರಣವು ಅರ್ಚಿ, ಪರಣ ಅಂದ್ರೆ ಪ್ರಾಣ ಅರ್ಚಿ ಅಂತಿಲ್ಲ. ಅದು ಎರಡು ನೋಡೋಣ, ಎರಡು ಪಾಠಾಂತಗಳಲ್ಲಿ ಕೂಡ ಹೇಗೆ ಬರುತ್ತೆ ಅನ್ನೋದು ನೋಡೋಣ. ಪುರುಷ ಅಂದ್ರೆ ಮನುಷ್ಯ ಗಂಡಸು, ಅವನನ್ನು ಆಧಾರವಾಗಿ ಮಾಡುವ ಯಜ್ಞ ಹೇಗಿರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಪುರುಷ ಅಂದ್ರೆ ಪುರುಷ ಇಲ್ಲ ಗಂಡಸು, ಅವನ ಶರೀರ ಯಾವ್ದಿದೋ ಅದನ್ನೇ ಅಗ್ನಿಕುಂಡವಾಗಿ ಮಾಡಿಕೊಂಡು ದೇವತೆಗಳು ಈ ಒಂದು ಯಜ್ಞವನ್ನು ಮಾಡ್ತಾರೆ. ಅಂದ್ರೆ ತಂದೆ ಅನ್ನುವ ಆಧಾರದಿಂದ ದೇವತೆಗಳು ಮಾಡುವ ಯಜ್ಞ. ಈ ನೆಕ್ಸ್ಟ್ ಪದ್ಯದಲ್ಲಿ ಬಹಳ ಒಂದು ನಮಗೆ ಗ್ರಾಸ್ ಆಗಿ ಕಾಣಿಸಬಹುದು, ಆದ್ರೆ ಇದರ ಒಳಗೆ ನಾವು ನೋಡಬೇಕಾದ ವಿಶೇಷ ಅಂಶ ಏನಂದ್ರೆ, ಇಂತಹ ಒಂದು ನಾವು ಗ್ರಾಸ್ ಅಂತ ಅನ್ಕೊಳ್ಳುವ ಈ ವಿಷಯದಲ್ಲಿ ಆಕ್ಚುಲ್ ಆಗಿ ಇದನ್ನು ಕೂಡ ದೇವತೆಗಳು ಹೋಮದ ರೂಪಕವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡುವ ಒಂದು ವಿಶೇಷ ವಿಧಾನ, ಬಹಳ ಅತ್ಯಂತ ಉತ್ಕೃಷ್ಟವಾದದ್ದು. ಇದರಿಂದ ನಮಗೆ ಒಂದು ಮಹತ್ತರವಾದ ವಿಷಯ ಏನ್ ತಿಳಿದು ಬರುತ್ತಂದ್ರೆ, ದೇವತೆಗಳು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡುವ ರೂಪದಲ್ಲಿ ಯಜ್ಞ ಅನ್ನುವ ಅನುಸಂಧಾನ ಹೇಗೆ ಮಾಡಿಕೊಳ್ತಾರೆ ಅನ್ನುವುದು ಬಹಳ ರೋಚಕವಾದ ವಿಷಯ, ಬಹಳ ವಿಶಿಷ್ಟವಾದ ವಿಷಯ, ಅದನ್ನ ತಿಳ್ಕೋಬೇಕಾಗಿದ್ದು. ಸೊ ಇಲ್ಲಿ ಪುರುಷ ಅನ್ನುವ ಈ ಅಗ್ನಿಯಲ್ಲಿ ಪುರುಷನೇ ಇಲ್ಲಿ ಅಗ್ನಿಕುಂಡವಾಗಿ ಮಾಡಿಕೊಳ್ತಾರೆ ದೇವತೆಗಳು. ಮಾಡಿಕೊಂಡು ಅದರ ಒಳಗೆ ಉದಾನ ನಾಮಕ ವಾಯುದೇವರ ಅಂತರ್ಗತನಾಗಿರುವಂತಹ ಪರಮಾತ್ಮ. ಸೊ ಇಲ್ಲಿ ಏನಂದ್ರೆ ಪಿತ ತಂದೆಯಲ್ಲಿ ಇರುವಂತಹ ಪ್ರದ್ಯುಮ್ನ ನಾಮಕ ಪರಮಾತ್ಮ ಉದಾನ ನಾಮಕ ವಾಯುದೇವರ ಅಂತರ್ಗತನಾಗಿರ್ತಾನೆ. ಇಲ್ಲಿ ನಮಗೆ ನಾನು ಹೇಳಿದಂಗೆ ಇದು ಮೂಲರೂಪ ಆದ ಮೇಲೆ ಇದರ ಒಳಗೆ ಐದು ಅಂಶ ರೂಪಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿ. ಸೊ ಈ ತಂದೆಯಲ್ಲಿ ಇರುವಂತಹ ಐದು ಅಂಶ ರೂಪಗಳು ಏನು ಅಂದ್ರೆ ಉದಾನ ಅಂತರ್ಗತನಾದ ಪ್ರಾಣದೇವರ ಅಂತರ್ಗತನಾದ ಪ್ರದ್ಯುಮ್ನ ನಾಮಕ ಪರಮಾತ್ಮನ ಅಂತರ್ಗತನಾದ ನಾರಾಯಣ ನಾಮಕ ಪರಮಾತ್ಮ. ಈ ಪರಮಾತ್ಮ ನಾವು ಸಮಿಧೆ ರೂಪದಲ್ಲಿ ಇರ್ತಾನೆ. ಏನು ಇಲ್ಲಿ ಸಮಿಧೆ? ಸಮಿಧೆ ಅಂದ್ರೆ ಕಾಷ್ಟ, ನಾವು ಯಜ್ಞದಲ್ಲಿ ಹಾಕಬೇಕಾದ ಸಮಿಧೆ. ಏನು ಅಂದ್ರೆ ವಾಕ್ ಸಮಿಧೆ ಅಂತ ಹೇಳಿದ್ರೆ ಪುರುಷ ಸಿಕಿ, ಪುರುಷ ಎನ್ನುವ ಅಗ್ನಿಯಲ್ಲಿ ಹಾಕುವ ಸಮಿಧೆ ಯಾವುದು ಅಂದ್ರೆ ಅದು ವಾಕ್. ವಾಕ್ ಇಂದ್ರಿಯ ಅಂದ್ರೆ ನಮ್ಮ ಬಾಯಿಂದ ಗಂಡಸು ಮಗ ಪುರುಷ ಮಾತಾಡುವ ವಾಕ್ ಇಂದ್ರಿಯದಿಂದ ಉಚ್ಚಾರಣೆ ಮಾಡುವಂತಹ ಮಾತುಗಳನ್ನೇ ಕಾಷ್ಟರೂಪಕವಾಗಿ ದೇವತೆಗಳು ಈ ಪುರುಷ ಎನ್ನುವ ಅಗ್ನಿಯಲ್ಲಿ ಹಾಕ್ತಾರೆ. ಸೊ ಇದು ಸಮಿತ್ತು ಇಲ್ಲ ಕಾಷ್ಟರೂಪವಾದ ಈ ಪುರುಷನ ಮಾತುಗಳು ಇದು. ಸೊ ಅದಕ್ಕೆ ವಾಕ್ ಸಮಿತೆ. ಅದಾದ ಮೇಲೆ ಧೂಮವು, ಧೂಮ ಹೊಗೆ. ಇದು ಹೊಗೆ ಯಾವುದ್ರಿ ಅಂದ್ರೆ ಕರಣ ಇಲ್ಲ ಪರಣ. ಕರಣ ಅಂದ್ರೆ ಕರಣಗಳು, ಕರಣೇಂದ್ರಿಯ ಕರ್ಮೇಂದ್ರಿಯಗಳು ಅಷ್ಟೇ ಅಲ್ಲದೆ ಜ್ಞಾನೇಂದ್ರಿಯಗಳಲ್ಲಿ ತ್ವಗಿಂದ್ರಿಯ ಅಂದ್ರೆ ಮಿಕ್ಕ ಇಂದ್ರಿಯಗಳೆಲ್ಲ ಲಿಸ್ಟ್ ಮಾಡಿದ್ದಾರೆ. ಅದು ಬಿಟ್ಟು ಹೇರಿದಂತಹ ತ್ವಗಿಂದ್ರಿಯ ಪ್ಲಸ್ ಕರಣೇಂದ್ರಿಯಗಳು ಇಲ್ಲ ಕರ್ಮೇಂದ್ರಿಯಗಳು. ಆ ಕರ್ಮೇಂದ್ರಿಯಗಳೇ ಹೊಗೆ ಅನ್ನೋದು ಒಂದು ಅರ್ಥ. ಕರಣ ಅಂತ ಪಾಠ ತಗೊಂಡ್ರೆ ಧೂಮವು ಕರಣವು ಅಂದ್ರೆ ಕರಣೇಂದ್ರಿಯಗಳು ಇಲ್ಲ ಕರ್ಮೇಂದ್ರಿಯಗಳೇ ಹೊಗೆ ಧೂಮವಾಗಿದೆ ಈ ಯಜ್ಞದಲ್ಲಿ. ಇಲ್ಲ ನಾವು ಪರಣ ಅಂದ್ರೆ ಪ್ರಾಣ ಅಂತ ತಗೊಂಡ್ರೆ ಆ ಪುರುಷನಲ್ಲಿ ಪ್ರಾಣ ಅಂದ್ರೆ ಪ್ರಾಣಶಕ್ತಿ ಯಾವ್ದಿದೆ ಅಂದ್ರೆ ಹಿಸ್ ಲೈಫ್, ಲೈಫ್ ಫೋರ್ಸ್, ಅವನಲ್ಲಿ ಇರುವಂತಹ ಲೈಫ್ ಫೋರ್ಸ್, ಅದನ್ನೇ ಅರ್ಚಿಯಾಗಿ ಬೆಂಕಿಯಾಗಿ ತಗೊಳ್ತಾ ಇದ್ದಾರೆ ದೇವತೆಗಳು. ಸೊ ಐ ಮೀನ್ ಹೊಗೆ. ಸೊ ಧೂಮವು ಕರ್ಣ ಅಂದ್ರೆ ಈ ಹೊಗೆ ಎನ್ನುವುದು ಕರ್ಮೇಂದ್ರಿಯಗಳು ಇಲ್ಲ ಹೊಗೆ ಎನ್ನುವುದು ಪ್ರಾಣ ಪ್ರಾಣಶಕ್ತಿ. ಪ್ರಾಣಶಕ್ತಿಯನ್ನೇ ಹೊಗೆಯಾಗಿ ಮಾಡ್ಕೋಬಹುದು ಅದು ಒಂದು ಪಾಠ. ಇಲ್ಲ ಕರ್ಮೇಂದ್ರಿಯಗಳು ಹೊಗೆಯಾಗಿದೆ ಇದು ಇನ್ನೊಂದು ಪಾಠ. ಸೊ ಇದಾದ ಮೇಲೆ ಅರ್ಚಿ, ಅರ್ಚಿ ಅಂದ್ರೆ ಜ್ವಾಲೆ, ಫ್ಲೇಮ್ ಅಂತೀವಲ್ವ ಅದು. ಇಲ್ಲಿ ಫ್ಲೇಮ್ ಯಾವ್ದ್ರಿ ಅಂದ್ರೆ ಜಿಹ್ವೆ, ಜಿಹ್ವೆಯನ್ನು ಫ್ಲೇಮ್ ಅಂತ ಕರಿತಾ ಇದ್ದಾರೆ. ಜಿಹ್ವೇಂದ್ರಿಯ, ಜಿಹ್ವೇಂದ್ರೆ ಟಂಗ್, ಟಂಗ್ ಇದನ್ನು ನಮಗೆ ಅರ್ಚಿ ಅಂತ ಹೇಳ್ತಾ ಇದ್ದಾರೆ. ಸೊ ಅರ್ಚಿ ಅಂದ್ರೆ ಬೆಂಕಿ ಅಂದ್ರೆ ಈ ಬೆಂಕಿಯ ಇಲ್ಲ ಜ್ವಾಲೆ ಇಲ್ಲಿ ಉರಿ ಉರಿ ಅಂತೀವಲ್ಲ ಅದು ಅರ್ಚಿಯು ಜಿಹ್ವೆ ಅಂದ್ರೆ ಈ ಜಿಹ್ವೇಂದ್ರಿಯೇ ಉರಿಯಾಗಿದೆ. ನಮ್ಮ ನಾಲಿಗೆಯನ್ನೇ ಉರಿಯಾಗಿ ಮಾಡ್ಕೊಳ್ತಾರೆ. ಯಾಕೆ ಅಂದ್ರೆ ನಾವು ನಾಲಿಗೆಯಿಂದ ಮಾತಾಡ್ತೀವಿ, ಇದು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಸೊ ನಾಲಿಗೆ ನಮಗೆ ಮಾತಾಡಲಿಕ್ಕೆ ಶಕ್ತಿ ಕೊಡುತ್ತೆ. ಧೂಮದಿಂದ ಐ ಮೀನ್ ಕಾಷ್ಟದಿಂದ ಹೊಗೆ ಬರುತ್ತೆ. ಅದೇ ವಿಧವಾಗಿ ಈ ವಾಕ್ ಅನ್ನುವ ಕಾಷ್ಟದಿಂದ ಅಂದ್ರೆ ವಾಕ್ ಅನ್ನುವುದು ಸಮಿತಿ ತಗೊಂಡ್ರೆ ಈ ಧೂಮವು ಕರಣವು ಅರ್ಚಿಯು ಜಿಹ್ವೆ. ಸೊ ಅರ್ಚಿ ಅಂದ್ರೆ ಜ್ವಾಲೆ. ಸೊ ದ ಬೆಂಕಿ ಇಲ್ಲ ಜ್ವಾಲೆ ದ ಫ್ಲೇಮ್ ಕಮ್ಸ್ ಔಟ್. ಸೊ ಸಮಿಧೆಯಿಂದ ಫ್ಲೇಮ್ ಬಂದಂಗೆ ಈ ವಾಕ್ ಅನ್ನುವ ಸಮಿಧೆ, ಆಮೇಲೆ ಅರ್ಚಿ ಎನ್ನುವ ಜಿಹ್ವೆ, ಇವು ರಿಲೇಟೆಡ್. ಸೊ ಈ ವಿಧವಾಗಿ ವಾಕ್ ಅನ್ನುವ ಸಮಿಧೆಯಲ್ಲಿ ಅರ್ಚಿ ಎನ್ನುವ ಜಿಹ್ವೆಯನ್ನು ತಗೊಂಡು ದೇವತೆಗಳು ಹೋಮವನ್ನು ಮಾಡ್ತಾರೆ. ಅದಾದ ಮೇಲೆ ತಿಡಿಗಳು ಅಂದ್ರೆ ಸ್ಪಾಕ್ಸ್ ಅಂತ ಯಾವ್ದು ಕರ್ತೀವೋ ಅವು ಏನು ಅಂದ್ರೆ ಶ್ರೋತ್ರಗಳು ಎರಡು ಕಿಡಿಗಳು ಅಂದ್ರೆ ನಮ್ಮ ಶ್ರೋತ್ರೇಂದ್ರಿಯ ಕಿವಿಗಳು. ಸೊ ಲಿಸ್ನಿಂಗ್ ಪವರ್, ಶ್ರೋತ್ರೇಂದ್ರಿಯಗಳು ಯಾವ್ದಿದೋ ಅವೇ ಕಿಡಿಗಳು ಅಂದ್ರೆ ದೋಸ್ ಆರ್ ದಿ ಸ್ಪಾರ್ಕ್ಸ್ ಆರ್ ವಿಸ್ಫುಲಿಂಗ ಅಂತ ಯಾವ್ದನ್ನು ಕರ್ತೀವೋ ಇವು ಶ್ರೋತ್ರಗಳೆರಡು ಕಿಡಿಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಲೋಚನಗಳು ಅಂದ್ರೆ ಕಣ್ಣುಗಳು. ಲೋಕ ಯಾವ್ದರಿಂದ ನಾವು ನೋಡ್ತೀವೋ ಲೋಚನಗಳು ಅದು ಕಣ್ಣುಗಳು. ಸೊ ಲೋಚನಗಳು ಅಂಗಾರ, ಅಂಗಾರ ಅಂದ್ರೆ ಕಂಡೆ, ಕೆಂಡೆ ಅಂತ ನಾವು ಕರ್ತೀವಿ. ಸೊ ಕೆಂಡೆ ಅನ್ನುವುದು ಲೋಚನಗಳು, ಕಣ್ಣುಗಳೆನ್ನುವ ಕೆಂಡೆಗಳು. ಸೊ ದೇ ಆರ್ ಕಂಪೇರ್ಡ್ ಟು ಕೆಂಡೆಗಳು ಎನಿಸುವವು. ನಿರುತ ಬುಂಜಿಸು, ಯಾಕೆ ಅಂದ್ರೆ ನಮ್ಗೆ ಕೆಂಡೆ, ದಟ್ ಕೆಂಡೆ ಮೂಲಕವಾಗಿ ನಾವು ಆ ಯಜ್ಞ ಮಾಡಲಿಕ್ಕೆ ಒಂದು ಆಧಾರ ಸಿಗುತ್ತೆ. ಸೊ ಕೆಂಡೆ ಇದ್ರೆ ಆ ಕೆಂಡೆಯಲ್ಲಿ ಮತ್ತೆ ಕಾಷ್ಟ ಆಗುತ್ತೆ, ಮತ್ತು ಬೆಂಕಿ ಬರುತ್ತೆ, ಯಜ್ಞ ಕಂಟಿನ್ಯೂ ಮಾಡ್ತೀವಿ. ಲೋಚನಗಳಂದ್ರೆ ಕಣ್ಣುಗಳು, ಇನ್ನೊಂದೇ ಲೋಚನ ಅಂದ್ರೆ ಲೋಕನ ಮಾಡುವುದು, ಜ್ಞಾನ. ಸೊ ಜ್ಞಾನ ಸಂಪಾದನೆ, ಜ್ಞಾನ ಸಂಪಾದನೆ ಮೂಲಕವಾಗಿ ಯಜ್ಞವನ್ನು ನಡೆಸ್ತೀವಿ. ಸೊ ಈ ವಿಧವಾಗಿ ಲೋಚನಗಳನ್ನು ಅಂಗಾರ ಅಂತ ಕರೆಯುವುದು ಕೂಡ ಬಹಳ ಯುಕ್ತವಾಗಿದೆ. ಸೊ ಲೋಚನಗಳು ಅಂಗಾರ ಇಲ್ಲ ಕೆಂಡೆ ಅಂತ ಕರೆಯಲ್ಪಡುತ್ತೆ ಅಂತ ಹೇಳಿ ಇಂತಹ ಒಂದು ಯಜ್ಞ ವಿಧಾನದಲ್ಲಿ. ಸೊ ನಾವು ಹೇಳಿದಂಗೆ ಈ ಐದು ರೂಪಗಳಲ್ಲಿ ಇರುವ ಐದು ನಾವು ಧ್ಯಾನ ಮಾಡಬೇಕಾಗಿದೆ ಅಂದ್ರೆ ಉದಾನ ನಾಮಕ ವಾಯುದೇವರು, ಅವರ ಅಂತರ್ಗತವಾದ ಅಂಶರೂಪವಾದ ಪ್ರಾಣದೇವರಲ್ಲಿ ಪ್ರದ್ಯುಮ್ನ ನಾರಾಯಣನ ರೂಪವನ್ನು ಧ್ಯಾನ ಮಾಡಬೇಕು. ಅದೇ ವಿಧವಾಗಿ ಉದಾನ ಅಪಾನದಲ್ಲಿ ಪ್ರದ್ಯುಮ್ನ ವಾಸುದೇವನನ್ನು ಉದಾನ ವ್ಯಾನ ರೂಪದಲ್ಲಿ ಅಂತರ್ಗತನಾದಂತಹ ಪ್ರದ್ಯುಮ್ನ ಸಂಕರ್ಷನನ್ನು, ಉದಾನ ಉದಾನ ಅಂತರ್ಗತನಾದಂತಹ ಪ್ರದ್ಯುಮ್ನ ಪ್ರದ್ಯುಮ್ನ ರೂಪಕ ಪರಮಾತ್ಮನನ್ನು, ಉದಾನ ಸಮಾನ ಅಂತರ್ಗತನಾದಂತಹ ಪ್ರದ್ಯುಮ್ನ ಅನಿರುದ್ಧ ರೂಪಕ ಪರಮಾತ್ಮನನ್ನು ಧ್ಯಾನ ಮಾಡುತ್ತಾ ದೇವತೆಗಳು ಈ ಯಜ್ಞವನ್ನು ಮಾಡುತ್ತಾರೆ. ದೇವತೆಗಳು ಇಂತಹ ಒಂದು ಯಜ್ಞವನ್ನು ಮಾಡುತ್ತಾರೆ ಅನ್ನೋದು ನಾವು ತಿಳ್ಕೋಬೇಕು. ನಿರುತ ಭುಂಜಿಸುವ ಅನ್ನ ಯದುಕುಲವರನಿಗೆ ಅವಧಾನಗಳು ಎಂದು. ನಿರುತ ನಾವು ದಿನಾಗಲು ಅಂದ್ರೆ ನಾವು ಮಾಡುವಂತಹ ಭೋಜನ, ನಿರುತ ಪ್ರತಿದಿನವೂ ಭುಂಜಿಸುವ ಭೋಜನ ಮಾಡುವಂತಹ ಅನ್ನ ಯಾವುದಿದೋ ಆ ಅನ್ನವನ್ನು ನಾವು ಏನು ಮಾಡಬೇಕಂದ್ರೆ ಯದುಕುಲವರನಿಗೆ ಅವಧಾನಗಳು. ಯದುಕುಲವರ, ಯದುಕುಲ ಶ್ರೇಷ್ಠ, ಯದುಕುಲ ಶ್ರೇಷ್ಠ ಶ್ರೀಕೃಷ್ಣ ಪರಮಾತ್ಮ. ಸೊ ಕೃಷ್ಣ ಪರಮಾತ್ಮ, ಕೃಷ್ಣರೂಪಿ ಪರಮಾತ್ಮನಿಗೆ ಅವಧಾನಗಳು ಅಂತ ಕೊಡಬೇಕು ನಾವು. ಅವಧಾನ ಅಂದ್ರೆ ಏನು? ದಾನ ಅಂದ್ರೆ ಕೊಡೋದು. ಯಾವ್ದನ್ನು ಮಾಡ್ತೀವೋ ದಾನ, ಗಿಫ್ಟಿಂಗ್ ಅಂತೀವೋ ದಾನ. ಅವಧಾನ ಅಂದ್ರೆ ನಾವು ತಿಳ್ಕೊಂಡು ಅವಗತರಾಗಿ ಕೊಡುವಂತಹದ್ದು ಅವಧಾನ. ಅವಧಾನಗಳಂದ್ರೆ ಆಹುತಿಗಳು. ಸೊ ಯಜ್ಞದಲ್ಲಿ ಆಹುತಿ ಹಾಕಬೇಕು. ನಾವು ಇಲ್ಲಿ ಹಾಕುವಂತಹ ಆಹುತಿ ಯಾವುದಂದ್ರೆ ನಾವು ಪ್ರತಿದಿನ ಮಾಡುವ ಅನ್ನ ಯಾವುದಿದೋ ಆ ಅನ್ನವನ್ನೇ ಪರಮಾತ್ಮನಿಗೆ ಆಹುತಿಗಳು ಅಂತ ದೇವತೆಗಳು ಸಮರ್ಪಣೆ ಮಾಡ್ತಾ ಇರ್ತಾರೆ. ನಾವು ಅಂದ್ರೆ ದಿನಾಗಲೂ ನಾವು ಮಾಡುವ ಊಟವನ್ನು ದೇವತೆಗಳು ಪರಮಾತ್ಮನಿಗೆ ಆಹುತಿ ಹಾಕ್ತಾ ಇದ್ದೀವಿ ಅನ್ನೋ ಒಂದು ಅನುಸಂಧಾನ ದೇವತೆಗಳಿರುತ್ತೆ. ಅಂದ್ರೆ ನೋಡ್ರಿ, ಇಮ್ಯಾಜಿನ್ ಮಾಡ್ಕೊಳ್ರಿ. ಸೊ ಈ ಸಮಸ್ತ ಜಗತ್ತಿನಲ್ಲಿರುವಂತಹ ಸರಾಚರ ಜೀವರಾಶಿಗಳು ಯಾವ್ದಿದೋ ಪ್ರತಿಯೊಂದು ಜೀವದಲ್ಲಿಯೂ ಕೂಡ ಈ ಅನ್ನಭಕ್ಷಣೆ ಯಾವ್ದು ನಡೀತಾ ಇದೋ ಅವರು ಅವರಿಗೆ ತಿಳಿದೆ ಅನ್ನಭಕ್ಷಣೆ ಮಾಡ್ತಾ ಇದ್ರು ಕೂಡ ದೇವತೆಗಳು ಮಾತ್ರ ಅದನ್ನು ತಿಳ್ಕೊಂಡು ಪರಮಾತ್ಮನಿಗೆ ಆ ಅನ್ನವನ್ನು ಈ ನಾವು ಆಹುತಿಯನ್ನು ಕೊಡ್ತಾ ಇದ್ದೀವಿ ಎಂಬ ಅನುಸಂಧಾನವನ್ನು ದೇವತೆಗಳು ಯಾವಾಗಲೂ ಇಟ್ಟುಕೊಳ್ತಾರೆ. ಸೊ ದೇ ಆಲ್ವೇಸ್ ಹ್ಯಾವ್ ದಟ್ ಅನುಸಂಧಾನ. ಸೊ ಯದುಕಳ ವರನಿಗೆ ಅವಧಾನಗಳು, ಆಹುತಿಗಳು ಎಂದು ಈ ವಿಧವಾಗಿ ಈ ಪರಿ ಸಮರ್ಪಣೆ ಕೈಯೇ ಸಮರ್ಪಣೆಯನ್ನು ಮಾಡಿದರೆ ಅಂದ್ರೆ ಪರಮಾತ್ಮನಿಗೆ ನಾವು ಕೊಟ್ಟರೆ ಪರಮಾತ್ಮ ಏನು ಮಾಡ್ತಾನೆ? ಸಮರ್ಪಣೆ ಕೈಯೇ ಕೈಕೊಂಡು ಅನುದಿನ ಪರವ, ಕೈಕೊಂಡು ಅದನ್ನು ಸ್ವೀಕಾರ ಮಾಡಿ ಅನುದಿನದಿ ಪ್ರತಿದಿನವೂ ಕೂಡ ನಮ್ಮನ್ನು ಪೊರೆವ ರಕ್ಷಣೆ ಮಾಡುತ್ತಾನೆ ಪರಮಾತ್ಮ. ಅಂದ್ರೆ ಅದನ್ನು ಸ್ವೀಕಾರ ಮಾಡಿ ಈ ಅನುಸಂಧಾನ ಯಜ್ಞವನ್ನು ಪರಮಾತ್ಮ ಸ್ವೀಕಾರ ಮಾಡಿ ಪ್ರತಿದಿನವೂ ಕೂಡ ಆ ಅಧಿಕಾರಿಗಳಿಗೆ ಅವರವರ ಅಧಿಕಾರಾನುಸಾರ ಅವರವರ ಅನುಸಂಧಾನ ಶಕ್ತಿ ಅನುಸಾರವಾಗಿ ಸಂರಕ್ಷಣೆ ಮಾಡ್ತಾನೆ. ಅಂದ್ರೆ ಇದನ್ನು ಎಷ್ಟು ನಾವು ನಮ್ಮ ನಮ್ಮ ಶಕ್ತಿ ಅನುಸಾರವಾಗಿ ಅನುಸಂಧಾನ ಮಾಡಿಕೊಂಡ್ರೆ ಅಷ್ಟು ಪರಮಾತ್ಮನ ರಕ್ಷಣೆ ನಮಗೆ ಸಿಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ನಾಲ್ಕನೇ ಪಂಚಮಹಾಯಜ್ಞದಲ್ಲಿ ನಾಲ್ಕನೇ ಯಜ್ಞವನ್ನು ಹೇಳಿದ್ದಾರೆ. ಈ ಐದನೇ ಯಜ್ಞ ಇದು ಜನನಿ ತಾಯಿಯ ಯಜ್ಞ. ಸೊ ಪಿತೃಗತನಾದ ಪರಮಾತ್ಮನ ಯಜ್ಞ ಆದ ಮೇಲೆ ಮಾತೃಗತ ಪರಮಾತ್ಮನ ರೂಪ ಅನ್ನು ಅನುಸಂಧಾನ ಮಾಡಿಕೊಂಡು ನಾವು ಮಾಡಬೇಕಾದ ಯಜ್ಞವ ಎಂತಹದ್ದು ಅನ್ನೋದು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅದು ಓದ್ಲಕ್ ಮುಂಚೆ ಇದು ಮತ್ತೆ ನೋಡೋಣ. ಪುರುಷ ಸಿಖಿ ವಾಕ್ ಸಮಿಧೆ ಧೂಮವು ಕರಣ ಇಲ್ಲ ಪರಣ ಅರ್ಚಿಯು ಜಿಹ್ವೆ ಶ್ರೋತ್ರಗಳು ಎರಡು ಕಿಡಿಗಳು ಲೋಚನಗಳು ಅಂಗಾರವು ಎನಿಸುವವು ನಿರುತ ಭುಂಜಿಸುವ ಅನ್ನ ಯದುಕುಲ ವರನಿಗೆ ಅವಧಾನಗಳು ಎಂದು ಈ ಪರಿ ಸಮರ್ಪಣೆಗೈಯೇ ಕೈಕೊಂಡು ಅನುದಿನದಿ ಪೊರೆವಾ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ನೆಕ್ಸ್ಟ್ ಪದ್ಯದಲ್ಲಿ ಮತ್ತೆ ಯೋಷಾಗ್ನಿಯೊಳು ತಿಳುವುದು ಉಪಸ್ಥ ತತ್ವವೇ ಸಮಿಧೆ ಕಾಮೋತ್ಪತ್ತಿಪರ ಮಾತುಗಳೇ ಧೂಮವು ಯೋನಿ ಮಹದರ್ಚಿ ತತ್ಪ್ರವೇಶ ಅಂಗಾರ ಕಿಡಿಗಳು ಉತ್ಸಾಹಗಳು ಉತ್ಸರ್ಜನವು ಪುರುಷ ಉತ್ತಮನಿಗೆ ಪುರುಷೋತ್ತಮನಿಗೆ ಅವಧಾನವೇನೆ ಕೈಕೊಂಡು ಮನ್ನಿಸುವ ಪರಮಾತ್ಮನಿಗೆ ನಾವು ಮಾಡುವ ಈ ಯಜ್ಞದ ವಿಶೇಷವನ್ನು ಹೇಳ್ತಾ ಇದ್ದಾರೆ. ಏನಂದ್ರೆ ಯೋಷ, ಯೋಷ ಅಂದ್ರೆ ಏನು? ಯೋ ಸೇವತೆ, ಯೋಷ ಅಂದ್ರೆ ಹೆಂಗಸು ಅಂತ ಅರ್ಥ. ಸೊ ಯೋಷ ಈ ಹೆಂಗಸು ಇಲ್ಲ ಜನನಿ ತಾಯಿ, ತಾಯಿಯಲ್ಲಿರುವ ಪರಮಾತ್ಮನ ರೂಪ. ಯೋಷ ತಾಯಿಯಲ್ಲಿರುವ ಪರಮಾತ್ಮನ ರೂಪ ಯಾವುದಂದ್ರೆ ಅನಿರುದ್ಧ ರೂಪಿ ಪರಮಾತ್ಮ ಇರ್ತಾನೆ. ಪರಮಾತ್ಮನ ಯೋಷ ಅನ್ನುವ ಶಬ್ದ ಪರಮಾತ್ಮನಿಗೆ ಹೇಗೆ ಅನ್ವಯ ಮಾಡ್ತೀವಿ? ಯೋಷ ಅಂದ್ರೆ ಸ್ತ್ರೀ ಅಂತ ಅರ್ಥ. ಸ್ತ್ರೀ ಇಲ್ಲ ಹೆಂಗಸು, ಜನನಿ ತಾಯಿ ಇಲ್ಲಿ ಅರ್ಥ. ಸೊ ಇಲ್ಲಿ ಇರುವ ಪರಮಾತ್ಮನ ರೂಪ ಅನಿರುದ್ಧ ರೂಪಿ ಪರಮಾತ್ಮ ಹೇಗೆ ಯೋಷ ಅಂತ ಕರೆಯಲ್ಪಡುತ್ತಾನೆ? ಯೋ ಸೇವತೆ, ಯಾರಾದ್ರೆ ಸೇವಿಸಲ್ಪಡುತ್ತಾನೋ, ಯಾವಾಗಲೂ ದೇವತೆಗಳಿಂದ ಸೇವಿಸಲ್ಪಡುವವನು, ಸೊ ಅವನ ಯೋಷ. ಯೋಷ ಅಂದ್ರೆ ಸೇವಿಸಲ್ಪಡುವವನು. ಸೊ ಯೋಷ ಅಂದ್ರೆ ಸ್ತ್ರೀಯಲ್ಲಿರುವ, ಯೋಷ ಅಂದ್ರೆ ಸೇವಿಸಲ್ಪಡುವ ಪರಮಾತ್ಮ. ಅವನ ರೂಪ ಎಂತಹದ್ದು? ಅನಿರುದ್ಧ ರೂಪಿ ಪರಮಾತ್ಮ. ಸೊ ಅನಿರುದ್ಧ ರೂಪಿ ಪರಮಾತ್ಮ ಇಲ್ಲಿರುವಂತಹ ಪರಮಾತ್ಮ ಏನಂದ್ರೆ ಸಮಾನ ನಾಮಕ ವಾಯುದೇವರು, ಸಮಾನ ಎನ್ನುವ ಹೆಸರಿರುವಂತಹ ವಾಯುದೇವರ ಅಂತರ್ಗತನಾಗಿರುವಂತಹ ಪರಮಾತ್ಮ ಅನಿರುದ್ಧ ರೂಪಿ ಪರಮಾತ್ಮ. ಇಲ್ಲಿ ಯೋಷ ತಾಯಿಯೇ ಅಗ್ನಿ. ಸೊ ತಾಯಿ ಎನ್ನುವ ಅಗ್ನಿಯಲ್ಲಿ ದೇವತೆಗಳು ಮಾಡುವ ಹೋಮ ಎಂತಾದನ್ನು ನಾವು ತಿಳ್ಕೋಬೇಕು. ಮತ್ತೆ ಯೋಷ ಅಗ್ನಿಯಲ್ಲಿ ತಿಳಿಯುವುದು ನಾವು ತಿಳ್ಕೋಬೇಕು. ಏನ್ ತಿಳ್ಕೋಬೇಕು ಅಂದ್ರೆ ಉಪಸ್ಥ ತತ್ವವೇ ಸಮಿಧೆ. ಸೊ ನಾವು ಪ್ರತಿಯೊಂದು ಯಜ್ಞದಲ್ಲಿಯೂ ನಾವು ನೋಡ್ತಾ ಇದ್ದೀವಿ ಏನು? ಸಮಿಧೆ, ಆಮೇಲೆ ಧೂಮ, ಆಮೇಲೆ ಅರ್ಚಿ ಇಲ್ಲ ಬೆಂಕಿ ಇಲ್ಲ ಜ್ವಾಲೆ, ಆಮೇಲೆ ಕಿಡಿಗಳು, ಆಮೇಲೆ ಅಂಗಾರ, ಇವೆಲ್ಲವೂ ಪ್ರತಿಯೊಂದು ಯಜ್ಞದಲ್ಲಿಯೂ ನಾವು ನೋಡ್ತಾ ಇದ್ದೀವಿ. ಸೊ ಈ ತಾಯಿ ಎನ್ನುವ ಈ ಯಜ್ಞದಲ್ಲಿ ಅನಿರುದ್ಧ ನಾಮಕ ಪರಮಾತ್ಮ ಸಮಾನ ಅಂತರ್ಗತನಾಗಿರ್ತಾನೆ. ಸಮಾನ ಪ್ರಾಣ ಒಳಗೆ ಇರುವಂತಹ ಪರಮಾತ್ಮನ ರೂಪ ಅನಿರುದ್ಧ ನಾರಾಯಣ, ಸಮಾನ ಅಪಾನದಲ್ಲಿರುವಂತಹ ಪರಮಾತ್ಮನ ರೂಪ ಅನಿರುದ್ಧ ವಾಸುದೇವ, ಸಮಾನ ವ್ಯಾನ ರೂಪದಲ್ಲಿರುವಂತಹ ಪರಮಾತ್ಮನ ರೂಪ ಅನಿರುದ್ಧ ಸಂಕರ್ಷಣ, ಸಮಾನ ಉದಾನದಲ್ಲಿರುವಂತಹ ಪರಮಾತ್ಮನ ರೂಪ ಅನಿರುದ್ಧ ಪ್ರದ್ಯುಮ್ನ, ಸಮಾನ ಸಮಾನದ ಒಳಗಿರುವಂತಹ ಪರಮಾತ್ಮನ ಅಂತರ್ಗತ ರೂಪ ಅದೇನೆಂದರೆ ಅನಿರುದ್ಧ ಅನಿರುದ್ಧ ರೂಪ. ಸೊ ಈ ರೂಪಗಳಿಗೆ ಕರೆಸ್ಪಾಂಡಿಂಗ್ ಆಗಿರುವಂತಹದ್ದು ಒಂದೊಂದು ಸಮಿತೆ. ಮೊದಲನೇದು ಸಮಿತೆ, ಸಮಿತೆ ಅಂದ್ರೆ ಕಾಷ್ಟ. ಇದು ಯಾವ್ದ್ರಿ ಕಾಷ್ಟ? ಈ ತಾಯಿಯಲ್ಲಿ ನಾ ದೇವತೆಗಳು ಉಪಯೋಗಿಸುವಂತಹ ಕಾಷ್ಟ ಎಂತಹದ್ದು ಅಂದ್ರೆ ಉಪಸ್ಥ ತತ್ವವೇ. ಉಪಸ್ಥ ಅಂದ್ರೆ ಹತ್ತರ ಇರುವಂತಹದ್ದು, ಉಪಸ್ಥ ಹತ್ತರ ಇರುವ ಯಾವ್ದರ ಹತ್ತರ ಇರುವಂತಹದ್ದು ಅಂದ್ರೆ ಪಾಯುಗಳ ಹತ್ತಿರ ಇರುವಂತಹದ್ದು ಉಪಸ್ಥ ಅಂತೇಳಿ ಇದು ಮೇಲ್ನೋಟದ ಅರ್ಥ. ಅಂದರೆ ದ ರಿಪ್ರೊಡಕ್ಟಿವ್ ಆರ್ಗನ್ಸ್ ಆಫ್ ದಿ ವುಮನ್, ಅದನ್ನೇ ಸಮಿಧೆಯಾಗಿ ಮಾಡಿಕೊಳ್ತಾರೆ ದೇವತೆಗಳು, ಮಾಡಿಕೊಂಡು ಯಜ್ಞವನ್ನು ಮಾಡ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಇರುವಂತಹ ಪರಮಾತ್ಮನ ಹೆಸರು ಉಪಸ್ಥ ತತ್ವ. ಉಪಸ್ಥ ತತ್ವದಲ್ಲಿ ಇರುವಂತಹ ಪರಮಾತ್ಮನ ರೂಪ ಎಂತ ಅಂದ್ರೆ ಉಪಸ್ಥ. ಅವನು ಉಪಸ್ಥ ಅಂದ್ರೆ ಹತ್ತಿರ, ಅವನು ನಮ್ಮ ಹತ್ತಿರ ಇರ್ತಾನೆ. ಅದಕ್ಕೆ ಯಾವಾಗಲೂ ಅವನು ನಮ್ಮ ಹತ್ತಿರ ಇರ್ತಾನಕ್ಕೋಸ್ಕರ ಪರಮಾತ್ಮನಿಗೆ ಉಪಸ್ಥ, ಉಪಸ್ಥಾನ ಅಂದ್ರೆ ಪರಮಾತ್ಮ ನಮ್ಮ ಹತ್ತಿರ ಇರ್ತಾನಕ್ಕೋಸ್ಕರ ಪರಮಾತ್ಮನಿಗೆ ಉಪಸ್ಥ ಅಂತಲೂ ಕರೀತಾರೆ. ಉಪಸ್ಥ ನಾಮಕ ಪರಮಾತ್ಮ ಅಂದ್ರೆ ಹತ್ತಿರ ಇರುವಂತಹ ಉಪಸ್ಥಿತನಾಗಿರುವಂತಹ ಪರಮಾತ್ಮ. ಉಪಸ್ಥಿತನಾಗಿರುವಂತಹವನು ಅನಿರುದ್ಧ ನಾಮಕ ಪರಮಾತ್ಮ. ಸೊ ಆ ಉಪಸ್ಥಿತನಾಗಿರುವಂತಹ ಅನಿರುದ್ಧ ನಾಮಕ ಪರಮಾತ್ಮ ಈ ಉಪಸ್ಥ ತತ್ವದಲ್ಲಿ ಅಂದರೆ ತಾಯಿಯ ರಿಪ್ರೊಡಕ್ಟಿವ್ ಆರ್ಗನ್ಸ್ ನಲ್ಲೇ ಸಮಿಧಿಯಾಗಿ ಮಾಡಿಕೊಂಡು ದೇವತೆಗಳು ಮಾಡ್ತಾ ಇರ್ತಾ ಇರುವ ಯಜ್ಞದಲ್ಲಿದ್ದಾರೆ. ಅದಾದ ಮೇಲೆ ಮತ್ತೆ ಇದಕ್ಕೆ ಹೊಗೆ ಯಾವುದ್ರಿ ಅಂದ್ರೆ ಕಾಮೋತ್ಪತ್ತಿ ಪರಮಾತುಗಳೇ ಧೂಮವು. ಧೂಮವು ಹೊಗೆ ಯಾವುದು ಅಂದ್ರೆ ಕಾಮ ಉತ್ಪತ್ತಿ ಪರಮಾತುಗಳೇ. ಕಾಮ ಉತ್ಪತ್ತಿ, ಆ ಒಂದು ಇಚ್ಛೆಯಿಂದ ಅವರು ಮಕ್ಕಳನ್ನು ಹುಟ್ಟಿಸಬೇಕಂತ ಕಾಮೋತ್ಪತ್ತಿಯಿಂದ ಅವರು ಮಾತುಗಳನ್ನು ಮಾತಾಡ ಯಾವ ಮಾತುಗಳನ್ನು ಮಾತಾಡ್ತಾರೋ ಅದನ್ನೇ ಅವರು ಹೊಗೆಯಾಗಿ ಮಾಡಿಕೊಳ್ತಾರೆ. ಅಂದ್ರೆ ಆ ಯಜ್ಞದಲ್ಲಿ ಹೊಗೆ ಯಾವುದು ಅಂದ್ರೆ ಕಾಮೋತ್ಪತ್ತಿ ಮಾತಾಡುವಂತಹ ಮಾತುಗಳು, ಕಾಮ ಸಂಬಂಧವಾದ ಮಾತುಗಳು ಯಾವುದಿದೋ ಅದನ್ನೇ ಅವರು ಹೊಗೆಯಾಗಿ ಮಾಡಿಕೊಳ್ತಾರೆ ದೇವತೆಗಳು, ಮಾಡಿಕೊಂಡು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಯೋನಿ ಮಹತರ್ಚಿ, ಯೋನಿ ಅಂದರೆ ಗರ್ಭ ಪ್ರವೇಶ ದ್ವಾರ ಯಾವುದಿದೋ ಅದೇ ಮಹತ್ ದೊಡ್ಡದಾದಂತಹ ಬೆಂಕಿ ಅರ್ಚಿ ಜ್ವಾಲೆ, ಅದನ್ನು ಜ್ವಾಲೆಯಾಗಿ ಮಾಡಿಕೊಂಡು ದೇವತೆಗಳು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಸೊ ಯೋನಿಯನ್ನೇ ಮಹದರ್ಚಿಯಾಗಿ ಮಾಡಿಕೊಂಡು ದೇವತೆಗಳು ಈ ಯಜ್ಞವನ್ನು ಮಾಡ್ತಾರೆ. ಮತ್ತೆ ಅದರ ತತ್ ಪ್ರವೇಶ ಅಂಗಾರ, ಅದರಲ್ಲಿ ಜೀವದ ಪ್ರವೇಶ, ಯೋನಿ ಪ್ರವೇಶ ಜೀವ ಯಾವುದು ಮಾಡ್ತಾನೋ ಅದನ್ನೇ ಅವರು ಕೆಂಡೆ ಬೆಂಕಿಯಾಗಿ ಮಾಡಿಕೊಂಡು ಅನುಸಂಧಾನ ಮಾಡಿಕೊಂಡು ದೇವತೆಗಳಿಗೆ ಮಾಡುವಂತಹ ಯಜ್ಞದಲ್ಲಿ ಆ ಬೆಂಕಿಯ ಕೆಂಡೆ, ಕೆಂಡೆ ಯಾವುದು ಅಂದ್ರೆ ಆ ಜೀವದ ಪ್ರವೇಶ ಯಾವುದಾಗುತ್ತೋ ಅದನ್ನೇ ಬೆಂಕಿ ಕೆಂಡೆಯಾಗಿ ಮಾಡಿಕೊಂಡಿದ್ದಾರೆ. ಅದಾದ ಮೇಲೆ ಕಿಡಿಗಳು ಯಾವುದಂದ್ರೆ ಉತ್ಸಾಹಗಳು ಉತ್ಸರ್ಜನವು ಕಿಡಿಗಳು. ಕಿಡಿಗಳು ಅಂದ್ರೆ ಸ್ಪಾರ್ಕ್ಸ್, ಇಲ್ಲ ವಿಸ್ಪುಲಿಂಗ ಅಂತ ಕರಿತೀವಿ, ಸ್ಪಾರ್ಕ್ಸ್ ಆಫ್ ದಿ ಫೈರ್. ಅಲ್ಲಿ ಸ್ಪಾರ್ಕ್ಸ್ ಯಾವುದು ಅಂದ್ರೆ ಉತ್ಸಾಹಗಳು ಉತ್ಸರ್ಜನವು, ಅವರ ಉತ್ಸಾಹ ಉತ್ಸರ್ಜನ ಯಾವುದಿದೋ ಅಂದ್ರೆ ದ ಎಕ್ಸೈಟ್ಮೆಂಟ್ ದಟ್ ದೇ ಗೆಟ್ ಆಲ್ ದ ಎಕ್ಸೈಟ್ಮೆಂಟ್ಸ್ ದೇ ಆರ್ ನಥಿಂಗ್ ದೇ ಆರ್ ಟ್ರೀಟೆಡ್ ಅಂದ್ರೆ ಆ ಎಕ್ಸೈಟ್ಮೆಂಟ್ಸ್ ನೇ ಕಿಡಿಗಳನ್ನಾಗಿ ಮಾಡ್ಕೊಳ್ತಾರೆ. ದೇ ಕನ್ಸಿಡರ್ ದೆಮ್ ಆಸ್ ದ ಸ್ಪಾರ್ಕ್ಸ್ ಅಂಡ್ ದೇ ಆಫರ್ ದೆಮ್ ಟು ದ ಲಾರ್ಡ್. ಈ ವಿಧವಾಗಿ ದೇವತೆಗಳು ಈ ಯಜ್ಞದಲ್ಲಿ ಒಂದೊಂದರ ಅನುಸಂಧಾನೆಯನ್ನು ಇವರು ಈ ವಿಧವಾಗಿ ಅನುಸಂಧಾನ ಮಾಡಿಕೊಂಡು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡ್ತಾ ಇರ್ತಾರೆ. ನಿತ್ಯವೂ ಜಸ್ಟ್ ಇಮ್ಯಾಜಿನ್ ಮಿಲಿಯನ್ಸ್ ಆಫ್ ದಿ ಬೀಯಿಂಗ್ಸ್, ಆ ಬಿಲಿಯನ್ಸ್ ಆಫ್ ಬೀಯಿಂಗ್ಸ್ ಅಷ್ಟರ ಅನುಸಂಧಾನದ ಅಷ್ಟರ ಒಳಗೂ ಕೂಡ ಆ ದೇವತೆಗಳ ಅನುಸಂಧಾನವನ್ನು ಮಾಡಿಕೊಂಡು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇರ್ತಾರೆ ನಿತ್ಯವೂ. ಸೊ ಇದರಿಂದ ದೇವತೆಗಳು ಬರುವಂತಹ ಪುಣ್ಯ ಎಷ್ಟು ಅನಂತಾನಂತ ಪುಣ್ಯ ಬರುತ್ತೆ ಅನ್ನೋದು ವಿ ಕೆನ್ ಜಸ್ಟ್ ಇಮ್ಯಾಜಿನ್. ಸೊ ಪುರುಷೋತ್ತಮನಿಗೆ ಅವಧಾನವು ಏನೇ ಕೈಕೊಂಡು ಮನ್ನಿಸುವ, ದೇವತೆಗಳು ಈ ವಿಧವಾದ ಯಜ್ಞಗಳನ್ನು ಪುರುಷೋತ್ತಮನಿಗೆ ಅವಧಾನ ಆಹುತಿಗಳನ್ನು ಮಾಡ್ತಾ ಇರ್ತಾರೆ ಅಂತ ಏನೇ ನಾವು ಮಾಡಬೇಕಾಗಿದೆ ಅಂದ್ರೆ ನಾವು ಇದನ್ನು ಜಸ್ಟ್ ನೆನೆಬೇಕು. ಜಸ್ಟ್ ವಿ ಜಸ್ಟ್ ಹ್ಯಾವ್ ಟು ಇಮ್ಯಾಜಿನ್ ದಟ್ ದೇವತಾಸ್ ಆರ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ಯಜ್ಞ ಅನ್ನುವ ಒಂದು ಅನುಸಂಧಾನ ನಮಗಿರಬೇಕು. ದೇವತೆಗಳಿಗಿರುವ ಅನುಸಂಧಾನ ನಮಗೆ ಅಷ್ಟು ಲೆವೆಲ್ ನಲ್ಲಿ ಇಲ್ಲಕ್ಕಾಗೋದಿಲ್ಲ. ಆದರೆ ದೇವತೆಗಳು ಈ ವಿಧವಾದ ಒಂದು ಮಹತ್ತರ ಯಜ್ಞವನ್ನು ಮಾಡ್ತಾರೆ ಅನ್ನೋದು ನಾವು ತಿಳ್ಕೊಂಡಿದ್ದರೆ ಅದರಿಂದ ಕೈಕೊಂಡು ನಮ್ಮ ಈ ಸೇವೆಯನ್ನು ಪರಮಾತ್ಮ ಸ್ವೀಕಾರ ಮಾಡಿ ಮನ್ನಿಸುವ, ನಮ್ಮನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ ಅಂತೇಳಿ. ಇದು ಬಹಳ ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟ್ ಸ್ವಲ್ಪ, ಅದಕ್ಕೆ ಇದನ್ನು ಬಹಳ ಮನನ ಮಾಡ್ಕೋಬೇಕು. ಆಕ್ಚುಲಿ ನೆಕ್ಸ್ಟ್ ಕ್ಲಾಸ್ಗೆ ಮುಂಚೆ ಕೂಡ ಮತ್ತೆ ಮತ್ತೆ ನೀವು ಓದಿ ಜಸ್ಟ್ ಯು ಮೇ ಹ್ಯಾವ್ ಟು ಜಸ್ಟ್ ಇಮ್ಯಾಜಿನ್ ಅಂಡ್ ಮನನ ಮಾಡಿಕೊಂಡ್ರೆ ಇಟ್ ವಿಲ್ ಜಸ್ಟ್ ಸ್ಟೇ, ಅದರ್ವೈಸ್ ಬಹಳ ಇವಾಪರೇಟೆಡ್ ಟಾಪಿಕ್ಸ್ ಇವು. ಸೊ ಇದನ್ನು ಬಹಳ ಮತ್ತೆ ಮತ್ತೆ ನೋಡಬೇಕಾಗಿದ ಅಂಶಗಳಿವು. ಸೊ ಈ ವಿಧವಾದ ಐದು ಯಜ್ಞಗಳನ್ನು ವರ್ಣನೆ ಮಾಡಿ ಹೇಳಿದ್ದಾರೆ. ಸೊ ಏನು ಐದು ಯಜ್ಞಗಳು? ಜನನಿ, ಪಿತಾ, ಭೂಮಿ, ಮೇಘ, ಗಗನ ಅನ್ನುವ ರೂಪದಲ್ಲಿರುವಂತಹ ಐದು ಯಜ್ಞಗಳು. ಮೊದಲು ಗಗನವನ್ನು ಆಕಾಶವನ್ನು ಹೇಳಿದ್ದಾರೆ, ಆಮೇಲೆ ಮೇಘ, ಆಮೇಲೆ ಭೂಮಿ, ಆಮೇಲೆ ತಂದೆ, ಆಮೇಲೆ ತಾಯಿ. ಈ ವಿಧವಾದ ಐದು ಯಜ್ಞಗಳನ್ನು ಹೇಳಿದ್ದಾರೆ. ಆ ಐದು ಯಜ್ಞಗಳನ್ನು ನಾವು ಮಾಡಿದ್ರೆ ಪರಮಾತ್ಮ ಏನು ಮಾಡ್ತಾನೆ ಅನ್ನೋದು ಹೇಳ್ತಾ ಇದ್ದಾರೆ. ಐದು ಅಗ್ನಿಗಳಲ್ಲಿ ಮರೆಯದೆ ಐದು ರೂಪಾತ್ಮಕನ 25 ರೂಪಗಳು ಅನುದಿನದಿ ನೆನೆವರಿಗೆ ಜನುಮಗಳನ್ನು ಐದಿಸನು ನಲಿನಾಕ್ಷ ರಣದೊಳು ಮೈದು ನನ್ನ ಕಾಯದಂತೆ ಸಲಹುವ ಬೈದವಗೆ ಗತಿ ಇತ್ತ ಭಯಹರ ಭಕ್ತವತ್ಸಲನು. ಇದಕ್ ಮುಂಚೆ ಜಸ್ಟ್ ಆ ಮುಂಚಿನ ಪದ್ಯ ಮತ್ತೊಂದು ಸಾರಿ ಸ್ಪ್ಲಿಟ್ ಮಾಡಿ ಓದಿ ಹೇಳ್ತೀನಿ. ಮತ್ತೆ ಯೋಶ ಅಗ್ನಿಯೊಳು ತಿಳಿವುದು ಉಪಸ್ಥ ತತ್ವವೇ ಸಮಿಧೆ ಕಾಮ ಉತ್ಪತ್ತಿಪರ ಮಾತುಗಳೇ ಧೂಮವು ಯೋನಿ ಮಹತ್ ಅರ್ಚಿ ತತ್ಪ್ರವೇಶ ಅಂಗಾರ ಕಿಡಿಗಳು ಉತ್ಸಾಹಗಳು ಉತ್ಸರ್ಜನವು ಪುರುಷೋತ್ತಮನಿಗೆ ಅವಧಾನವು ಎನೆ ಕೈಕೊಂಡು ಮನ್ನಿಸುವ. ಅದಾದ ಮೇಲೆ ಐದು ಅಗ್ನಿಗಳಲ್ಲಿ ಈ ಐದು ಅಗ್ನಿಗಳನ್ನು ಹೇಳಿದ್ದಾರೆ. ಗಗನ, ಆಕಾಶ, ಆಮೇಲೆ ಮೇಘ, ಭೂಮಿ, ಪಿತ, ಜನನಿ. ಈ ಐದು ಅಗ್ನಿಗಳು, ಮರೆಯದೆ ನಾವು ಯಾವತ್ತೂ ಮರೆಯದೇ ಇರಬೇಕು. ಆಲ್ವೇಸ್ ವಿ ಹ್ಯಾವ್ ಟು ರಿಮೆಂಬರ್. ಇದನ್ನು ಯಾವತ್ತೂ ಮರೆಯದೆ ಐದು ರೂಪಾತ್ಮಕನಾದ ಪರಮಾತ್ಮ, ಆ ಪರಮಾತ್ಮ ಯಾವುದರ ಒಳಗಿದ್ದಾನೆ? ವಾಯುದೇವರ ಐದು ರೂಪಗಳೊಳಗೆ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಾತ್ಮಕ ವಾಯುದೇವರ ಅಂತರ್ಗತನಾಗಿರುವಂತಹ ಪರಮಾತ್ಮನ ಐದು ರೂಪಗಳು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಕ್ರಮವಾಗಿ ಅದೇ ಐದು ರೂಪಗಳನ್ನು ನಾವು ಯಾವಾಗಲೂ ಮಾಡಬೇಕು. ಈ ಐದು ರೂಪಾತ್ಮಕನಾದ ಪರಮಾತ್ಮನ 25 ರೂಪಗಳು, ಅವನ 25 ರೂಪಗಳು, 25 ಫಾರ್ಮ್ಸ್. ಸೊ 5 ಮೂಲ ಫಾರ್ಮ್ಸ್ ಅಂಡ್ 25 ಅಂಶ ಫಾರ್ಮ್ಸ್. ಆ 25 ಅಂಶ ಫಾರ್ಮ್ಸ್ ಏನು? ನಾನು ಹೇಳಿದಂಗೆ ಸಂಕರ್ಷ ನಾರಾಯಣ, ಸಂಕರ್ಷ ವಾಸುದೇವ, ಇಲ್ಲ ನಾರಾಯಣ ನಾರಾಯಣ, ನಾರಾಯಣ ವಾಸುದೇವ. ಈ ವಿಧವಾಗಿ 25 ಕಾಂಬಿನೇಷನ್ಸ್. ಈ 25 ರೂಪಗಳು, 5 ಮೂಲ ರೂಪಗಳು, ಒಟ್ಟಿಗೆ 35. ಸೊ 5 ರೂಪಾತ್ಮಕನ 25 ರೂಪಗಳು, ಅವನ ಮೂಲ 5 ರೂಪಗಳು ಪ್ಲಸ್ 25 ಅಂಶ ರೂಪಗಳು, ಇವೆಲ್ಲವೂ ನೋಡಿದ್ರೆ ಕೂಡ ಒಟ್ಟಿಗೆ 30 ರೂಪಗಳಾಗುತ್ತೆ. ಸೊ ಈ 5 ರೂಪಾತ್ಮಕನ 25 ರೂಪಗಳನ್ನು ನಾವು ಅನುದಿನದಿ ಪ್ರತಿದಿನವೂ ಕೂಡ ನೆನೆವರಿಗೆ ಯಾರಾದರೆ ಸ್ಮರಣೆ ಮಾಡಿಕೊಳ್ತಾ ಇರ್ತಾರೋ ಅವರಿಗೆ ಜನುಮಗಳ ಐದಿಸನು, ಅವನು ಜನ್ಮಗಳನ್ನು ಐದಿಸನು ಕೊಡೋದಿಲ್ಲ ಅಂತೇಳಿ. ಇಲ್ಲಿ ನೋಡ್ರಿ, ಐದಿಸೋದು ಅಂದ್ರೆ ಮೇಕಿಂಗ್ ಇಂಟು ಫೈವ್ ಆರ್ ಮೇಕಿಂಗ್ ಔಟ್ ಆಫ್ ಫೈವ್. ಐದಿಸೋದು ಎಂಬ ಶಬ್ದ, ಇಟ್ ಕ್ಯಾನ್ ಬಿ ಮೇಕಿಂಗ್ ಔಟ್ ಆಫ್ ಫೈವ್ ಅಂಡ್ ಮೇಕಿಂಗ್ ಒನ್ ಔಟ್ ಆಫ್ ಫೈವ್ ಆರ್ ಮೇಕಿಂಗ್ ಫೈವ್ ಔಟ್ ಆಫ್ ಒನ್. ಎರಡು ಅರ್ಥವನ್ನು ಕೊಡುವಂತಹದ್ದು ಐದಿಸೋದು ಅಂದ್ರೆ ಏನು? ಜನ್ಮ ಅಂದ್ರೆ ನಮ್ಮ ಜನ್ಮ ಅಂದ್ರೆ ಏನು ನೋಡ್ರಿ, ಐದು ಪಂಚಭೂತಗಳ ಯಾವ್ದಿದೋ ಆ ಪಂಚಭೂತಗಳನ್ನು ಒಟ್ಟಿಗೆ ಮಾಡಿ ಒಂದು ಶರೀರವನ್ನು ಮಾಡ್ತಾರೆ. ಸೊ ಐದು ಭೂತಗಳಿಂದ ಒಂದು ಶರೀರ ಬರೋದು ಐದಿಸೋದು. ಸೊ ಐದಿಸೋದು ಅಂದ್ರೆ ಐದು ಭೂತಗಳು, 5 ಎಲಿಮೆಂಟ್ಸ್ ಇಂದ ಒಂದು ಶರೀರ ಬರೋದು, ಅದು ಐದಿಸೋದು. ಸೊ ಆ ಜನ್ಮ ಅನ್ನೋದು ಐದಿಸೋದು ಒಂದು ಜನ್ಮ. ಸೊ ಜನ್ಮ ಅನ್ನೋದು ಐದಿಸೋದು. ಅದೇ ವಿಧವಾಗಿ ಮರಣವೂ ಐದಿಸೋದು. ಐದಿಸೋದು ಅಂದ್ರೆ ಐದು ಒಳಗೆ ಮತ್ತು ಈ ಒಂದು ಶರೀರವನ್ನು ಐದು ಭೂತಗಳಲ್ಲಿ, ಪಂಚಭೂತಗಳಲ್ಲಿ ಮತ್ತು ವಿಲೀನ ಮಾಡೋದು, ಅದು ಐದಿಸೋದು. ಅಂದ್ರೆ ಮೇಕಿಂಗ್ 5 out of 1 or making 1 out of 5. ಎರಡೂ ಕೂಡ ಐದಿಸೋ ಶಬ್ದವೇ. ಸೊ ಜನ್ಮವೂ ಐದಿಸೋದೆ, ಮರಣವೂ ಐದಿಸೋದೆ. ಪರಮಾತ್ಮ ಈ ವಿಧವಾಗಿ ಯಾರು ಸ್ಮರಣೆ ಮಾಡ್ತಾರೋ ಅವರ ಜನ್ಮಗಳನ್ನು ಐದಿಸನು ಅಂದ್ರೆ ಅವನಿಗೆ ಐದು ಭೂತಗಳಿಂದ ಮಾಡುವ ಶರೀರವನ್ನು ಕೊಡೋದಿಲ್ಲ ಪರಮಾತ್ಮ. ಅಂದ್ರೆ ಅವನು ಮೋಕ್ಷವನ್ನು ಕೊಡ್ತಾನೆ, ಅಂದ್ರೆ ಜನನ ಮರಣವಾದ ಈ ಸೈಕಲ್ ಇಂದ ರಿಲೀಫ್ ಕೊಡ್ತಾನೆ ಪರಮಾತ್ಮ. ಐದಿಸನು ಅಂದ್ರೆ ಐದು ಮಾಡುವ ರೂಪವನ್ನು, ಒಂದು ಆಕ್ಷನ್ ಮಾಡೋದಿಲ್ಲ ಪರಮಾತ್ಮ. ನಲಿನಾಕ್ಷ ಅಂದ್ರೆ ಪದ್ಮ, ತಾಮ್ರ, ಲೋಟಸ್. ನಲಿನಾಕ್ಷ ಅಂದ್ರೆ ಲೋಟಸ್ ಸೈಡ್ ಅಂತೇಳಿ. ಸೊ ಅಂದ್ರೆ ಪರಮಾತ್ಮ ಪದ್ಮದಳಾಯತಾಕ್ಷನಾದಂತಹ ಪರಮಾತ್ಮ ರಣದ ಒಳಗೆ, ಯುದ್ಧರಂಗದ ಒಳಗೆ ಮೈದುನನ, ತನ್ನ ಮೈದನ ಭಾವಮೈದನ ಆದಂತಹ ಅರ್ಜುನನ ಕಾಯದಂತೆ. ಹೇಗೆ ಆದರೆ ಶ್ರೀಕೃಷ್ಣ ಪರಮಾತ್ಮ ಯುದ್ಧದ ಒಳಗೆ ಅರ್ಜುನನ ರಕ್ಷಣೆ ಮಾಡಿದ್ದಾನೋ, ಯಾವಾಗಲೂ ಸಾರಥಿಯಾಗಿದ್ದು ರಕ್ಷಣೆ ಮಾಡಿದ್ದಾನೋ, ಅದೇ ವಿಧವಾಗಿ ತನ್ನನ್ನು ನೆನೆಸುವಂತಹ ಭಕ್ತರೆಲ್ಲರ ಒಳಗೆ ಕೂಡ ತಾನೇ ಸಾರಥಿಯಾಗಿ ನಿಂತು ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಅದಕ್ಕೆ ಮೈದನ ಕಾಯ್ದಂತೆ ಅರ್ಜುನನ ಹೇಗೆ ಶ್ರೀಕೃಷ್ಣ ಪರಮಾತ್ಮ ರಕ್ಷಣೆ ಮಾಡಿದ್ದಾನೋ ಅದೇ ವಿಧವಾಗಿ ಸಲಹುವ ನಮ್ಮನ್ನೂ ಕೂಡ ಕಾಯ್ತಾನೆ ಪರಮಾತ್ಮ. ನಮ್ಮ ಒಳಗೆ ಸಾರಥಿಯಾಗಿದ್ದು ನಮ್ಮನ್ನು ಯಾವಾಗಲೂ ನಿತ್ಯವೂ ರಕ್ಷಣೆ ಮಾಡ್ತಾ ಇರ್ತಾನೆ ಪರಮಾತ್ಮ ಅಂತೇಳಿ ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ ಬೈದವಗೆ ಗತಿ ಇತ್ತ ಭಯಹರ ಭಕ್ತವತ್ಸಲನು, ಯಾರಾದ್ರೆ ಬೈದಿದ್ದಾರೋ ಅವರಿಗೆ ಗತಿ ಕೊಟ್ಟಿದ್ದಾನೆ. ಅಂದ್ರೆ ಏನು ಇದು? ಶಿಶುಪಾಲನ ವೃತ್ತಾಂತ. ಬೈದಿದ್ದು ಯಾರು? ಶಿಶುಪಾಲ. ಶಿಶುಪಾಲ ಬೈದಿದ್ದರೆ ಗತಿ ಕೊಟ್ಟಿದ್ದಾನೆ. ಅಂದ್ರೆ ಶಿಶುಪಾಲನ ಅಂದ್ರೆ ಬೈದವರಿಗೆ ಗತಿ ಕೊಡ್ತಾನ ಅಂದ್ರೆ ಅಲ್ಲಿ ಜೀವದ್ವಯದ ವಿಚಾರ ನಾವು ಮಾಡಬೇಕು. ಅಂದ್ರೆ ಶಿಶುಪಾಲ ಯಾವಾಗಾದ್ರೆ ಬೈದಿದ್ದಾನೋ ಆ ಶಿಶುಪಾಲನ ಒಳಗೆ ವಾಸ ಮಾಡ್ತಾ ಇರುವಂತಹ ಜಯ ಅನ್ನುವ ತನ್ನ ಭಕ್ತನಿಗೆ ಗತಿಯನ್ನು ಕೊಟ್ಟಿದ್ದಾನೆ. ಅದು ಹೇಗ್ರಿ? ಬೈದವರಿಗೆ ಗತಿ ಇತ್ತ ಅಂದ್ರೆ ಬೈದಿದ್ದವರಿಗೆ ಗತಿ ಕೊಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಅಷ್ಟೊಂದು ಬೈದಿದ ಶಿಶುಪಾಲನ ಒಳಗಿರುವಂತಹ ಜಯನಿಗೆ ಮಾತ್ರ ಕೊಟ್ಟಿದ್ದಾನೆ ಅಂತ ಹೇಳಿಲ್ಲ. ಅಂದ್ರೆ ಬೇರೆ ಕಡೆ ಇರುವ ಪ್ರಮಾಣಗಳನ್ನು ನಾವು ತಗೋಬೇಕು. ಬೇರೆ ಕಡೆ ಇದನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಸೊ ಈ ವಿಧವಾಗಿ ಶಿಶುಪಾಲನ ಯಾರಾದ್ರೆ ಬೈದಿದ್ದಾರೋ ಅಂತ ಶಿಶುಪಾಲನ ಒಳಗಿರುವಂತಹ ಜಯನಿಗೆ ಗತಿಯನ್ನು ಕೊಟ್ಟಿದ್ದಾನೆ. ಜೀವದೇವದ ವಿಚಾರ ಮಾಡಬೇಕು ಪರಮಾತ್ಮ. ಯಾಕಂದ್ರೆ ಭಯಹರ ಭಕ್ತವತ್ಸಲನು, ಅದಕ್ಕೆ ಆ ಎಕ್ಸ್ಪ್ಲನೇಷನ್ ಹಾಗೆ ತಗೋಬೇಕಾಗಿದ್ದ ಅವಕಾಶ ಅವಶ್ಯಕತೆ ಯಾಕೆ ಇದೆ ಅನ್ನೋದು ನೆಕ್ಸ್ಟ್ ಶಬ್ದದಲ್ಲಿ ಬರುತ್ತೆ. ಭಯಹರ ಭಕ್ತವತ್ಸನ್ನು, ಅವನು ಭಕ್ತರ ಮೇಲೆ ಪ್ರೇಮ ಮಾಡುವನು, ಭಕ್ತವತ್ಸಲನು. ಸೊ ಬೈದಿದ ಶಿಶುಪಾಲ ಅಂದ್ರೆ ಅದನ್ನ ದುಷ್ಟಜೀವ ಯಾವ್ದಿದೋ ಅವನಿಗೆ ಮೋಕ್ಷ ಕೊಟ್ಟಿದ್ದಾನಂತ ಇಲ್ಲೇ ಇಲ್ಲ. ಯಾಕಂದ್ರೆ ಅವನು ಭಕ್ತರನ್ನು ಮಾತ್ರನೇ ಕಾಯ್ತಾನೆ, ಭಯವನ್ನು ನಿರ್ಮೂಲನ ಮಾಡ್ತಾನೆ, ಭಯಹರ ಭಯವನ್ನು ತೆಗೆದು ಬಿಡ್ತಾನೆ, ಭಕ್ತ ವತ್ಸಲನ್ನು ಭಕ್ತರನ್ನು ಕಾಪಾಡ್ತಾನೆ. ಅದಕ್ಕೆ ಬೈದಂತಹ ಶಿಶುಪಾಲನ ಒಳಗಿರುವ ತನ್ನ ಭಕ್ತನನ್ನು, ಅಯ್ಯೋ ಅವನು ಶಿಶುಪಾಲನ ಹಾಂಗೆ ಶಿಶುಪಾಲ ಬೈತಾ ಇದ್ರೆ ಈ ಭಕ್ತನನ್ನು ಅವನು ಅದರ ದೇಹದಲ್ಲಿದ್ದಾನೆ ಜಯ, ಸೊ ಜೈನು ಕೂಡ ಒಂದು ಕಷ್ಟ ಕೊಡಬೇಕು ಅಂತ ದೇವರು ಇಲ್ಲ. ಆ ಜೈನಿಗೆ ಭಯವನ್ನು ತೆಗೆದುಬಿಟ್ಟು, ಅಂದ್ರೆ ಆ ಶಿಶುಪಾಲನ ಆ ದುಷ್ಟ ಆ ರಾಕ್ಷಸನ ಭಯವನ್ನು ತೆಗೆದುಬಿಟ್ಟು ಆ ಭಕ್ತನನ್ನು, ಜಯ ಎನ್ನುವ ಭಕ್ತನನ್ನು ಕಾಪಾಡಿದ್ದಾನೆ ಪರಮಾತ್ಮ. ಭಯಹರ ಭಕ್ತವತ್ಸಲನು ಅಂತ ಹೇಳ್ತಾ ಇದ್ದಾರೆ. ಸೊ ಐದು ಅಗ್ನಿಗಳಲ್ಲಿ ಮರೆಯದೇ ಐದು ರೂಪಾತ್ಮಕನಾದ ಪರಮಾತ್ಮನ 25 ರೂಪಗಳನ್ನು ಅನುದಿನದಿ ನೆನೆವರಿಗೆ ಜನುಮಗಳನ್ನು ಐದಿಸನು ನಳಿನಾಕ್ಷ ರಣದಲು ಮೈದುನ ಕಾಯ್ದಂತೆ ಸಲಹುವನು ಬೈದವಗೆ ಗತಿಯಿತ್ತ ಭಯಹರ ಭಕ್ತವತ್ಸಲನು ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲಿ ಹೇಳಿದಾಗ ನಮಗೆ ಕೆಲವು ಸಂದೇಹಗಳು ಬರುತ್ತೆ. ಏನಂದ್ರೆ ನಾರಾಯಣ ಅಂದ್ರೆ ನಾರಾಯಣ ಒಳಗೆ ನಾರಾಯಣ, ನಾರಾಯಣ ನಾರಾಯಣ ಪ್ರದ್ಯುಮ್ನ, ಪ್ರದ್ಯುಮ್ನ ನಾರಾಯಣ, ಸಂಕರ್ಷಣ, ವಾಸುದೇವ ಅಂದ್ರೆ ಇವೇ ಪರಮಾತ್ಮನ ರೂಪಗಳು. ಯಾಕೆ ಇಷ್ಟು ರೂಪಗಳಿದೆ ಅಂದ್ರೆ ಇದನ್ನು ಭೇದ. ಸೊ ಈ ಒಂದು ರೂಪಕ್ಕೆ ಇನ್ನೊಂದು ರೂಪಕ್ಕೆ ಭೇದ ನೋಡಬಾರದು ಅಂತ ಹೇಳ್ತೀರಾ. ಆದ್ರೆ ಹಾಗೆ ವೈ ಆರ್ ಯು ಸೇಯಿಂಗ್ ದೆನ್ ಸೋ ಮೆನಿ ಫಾರ್ಮ್ಸ್, ವೈ ಆರ್ ಯು ಟಾಕಿಂಗ್ ಅಬೌಟ್ ಸೋ ಮೆನಿ ಫಾರ್ಮ್ಸ್ ಅಂತ ಹೇಳಿದರೆ ಅದಕ್ಕೆ ಒಂದು ನೈಸ್ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಇದು ಹಾಗೆ ಅನ್ನೋದು ನೆಕ್ಸ್ಟ್ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ. ಪಂಚನಾರಿ ತುರಗದಂದದಿ ಪಂಚರೂಪಾತ್ಮಕನು ತಾ ಷಟ್ ಪಂಚರೂಪವ ಧರಿಸಿ ತತ್ತನ್ ನಾಮದಿಂ ಕರೆಸಿ ಪಂಚಪಾವಕ ಮುಖದಿ ಗುಣಮಯ ಪಂಚಭೂತಾತ್ಮಕ ಶರೀರವ ಪಂಚವಿಧ ಜೀವರಿಗೆ ಕೊಟ್ಟು ಅಲ್ಲಲ್ಲೇ ರಮಿಸುವನು ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ ಪಂಚನಾರಿ ತುರಗದಂದದಿ, ತುರಗ ಅಂದ್ರೆ ತುರ ತ್ವರ ಗ ಗಚ್ಚತಿ, ಬೇಗ ಬೇಗ ಓಡುವಂತಹದ್ದು. ತುರಗ ಅಂದ್ರೆ ಕುದುರೆ ಅಂತ ಅರ್ಥ, ತುರಗಕ್ಕೆ ಕುದುರೆ ಅಂತ. ಸೊ ಪಂಚನಾರಿ ತುರಗ ಅಂದ್ರೆ ಐದು ಹೆಂಗಸರಿಂದ ಮಾಡಲ್ಪಟ್ಟಿರುವಂತಹ ಕುದುರೆ. ಹಾಗೆ ಐದು ಹೆಂಗಸರಿಂದ ಕುದುರೆಯನ್ನು ಹೇಗೆ ಮಾಡ್ತಾರ್ರಿ ಅಂದ್ರೆ ಇದು ಒಂದು ಶಿಲ್ಪ ವಿಶೇಷ, ಶಿಲ್ಪಕಲಾ ವಿಶೇಷ. ಒಂದು ಶಿಲ್ಪವನ್ನು ಮಾಡಿದಾಗ ಆ ಶಿಲ್ಪದಲ್ಲಿ ಐದು ಜನ ಹೆಂಗಸರನ್ನು ಕೂಡಿಸಿ ಒಂದು ಶಿಲ್ಪವನ್ನು, ಸೊ ಇಟ್ ಲುಕ್ಸ್ ಲೈಕ್ ದ ಹೋಲ್ ಫಾರ್ಮ್ ಲುಕ್ಸ್ ಲೈಕ್ ಎ ಹಾರ್ಸ್, ಬಟ್ ಈಚ್ ಹಾ ಇನ್ ದಟ್ ಹಾರ್ಸ್ ಯು ಕ್ಯಾನ್ ಸಿ ಫೈವ್ ವಿಮೆನ್. ಐದು ಜನ ಹೆಂಗಸರನ್ನು ನೋಡಬಹುದು, ಇಲ್ಲ ಒಂದು ಕುದುರೆಯನ್ನು ನೋಡಬಹುದು, ಆ ಕುದುರೆಯು ಒಂದು ನಾರಿ ಇದ್ದಂಗೆ. ಸೊ ನಾರಿ ಅಂದ್ರೆ ನಾರಿ ರೂಪದ ಕುದುರೆ, ಇಲ್ಲ ಆ ಕುದುರೆ ಒಳಗಿರುವಂತಹ ನಾರಿ, ಐದು ನಾರಿ ರೂಪಗಳು. ಸೊ ಒಂದು ನಾರಿ ಒಳಗೆ ಐದು ನಾರಿಗಳಿದ್ದಂಗೆ. ಸೊ ಈ ಇದಾಗಿ ಒಂದು ರೂಪದಲ್ಲಿ ಪರಮಾತ್ಮ ಐದು ರೂಪಗಳು ಇದ್ರೆ ಇರೋಕ್ಕೆ ಏನು ಸಾಧ್ಯವಿದೆ? ಒಂದು ನಾರಿ ಅಲ್ಲ, ಐದು ನಾರಿ, ಒಂದು ನಾರಿ ರೂಪ ಕುದುರೆಯಲ್ಲಿ ಐದು ನಾರಿ ರೂಪಗಳು ಇದ್ದಂಗೆ. ಸೊ ಪರಮಾತ್ಮ ಬೇರೆ ಬೇರೆ ರೂಪಗಳನ್ನು ತಗೊಂಡು ಇರ್ತಾನೆ, ಅದಕ್ಕೇನು ಕಷ್ಟ, ಏನು ಪ್ರಾಬ್ಲಮ್ ಇಲ್ಲ. ಅವನು ಖಂಡಾಖಂಡ ರೂಪಗಳು ಅಂದ್ರೆ ಒಂದು ವಿಧವಾಗಿ ನೋಡಿದ್ರೆ ಐದು ರೂಪಗಳು, ಒಂದು ವಿಧವಾಗಿ ನೋಡಿದ್ರೆ ಒಂದೇ ರೂಪ, ಒಂದೇ ಕುದುರೆ, ಐದು ನಾರಿಗಳು. ಹಾಗಿರ್ಲಿಕ್ಕೆ ಸಾಧ್ಯವಾಗುತ್ತೋ ಅದೇ ವಿಧವಾಗಿ ಪರಮಾತ್ಮನ ಒಂದೇ ರೂಪ ಐದು ರೂಪಗಳಾಗತ್ತೆ, ಐದು ರೂಪಗಳು ಒಂದು ರೂಪ ಆಗತ್ತೆ. ಇವೆಲ್ಲವೂ ಕೂಡ ಪರಮಾತ್ಮನಿಗೆ, ಇದು ಬಹಳ ಕ್ರೂಡ್ ಎಕ್ಸಾಂಪಲ್. ಆಕ್ಚುಲ್ ಆಗಿ ಎಕ್ಸಾಂಪಲ್ ಇಂದ ನಾವು ಬಹಳ ಪೂರ್ತಿ ಅನಲೈಸ್ ಮಾಡಬಾರ್ದು, ಎಕ್ಸಾಂಪಲ್ ಬ್ರಾಡ್ ಆಗಿ ತಗೋಬೇಕಂದ್ರೆ ಪರಮಾತ್ಮ ಒಂದು ರೂಪದೊಳಗೆ 20 ರೂಪಗಳಿದೆ ಅಂದ್ರೆ ಆ 20 ರೂಪಗಳು ಒಂದೊಂದು ರೂಪವು 120th ಆಫ್ ದಿ ಒರಿಜಿನಲ್ ಫಾರ್ಮ್ ಅಂತ ನಾವು ತಗೊಳ್ಳಕ್ಕಿಲ್ಲ. ಹೌದು, ಒಂದೊಂದು ಕೂಡ ಅನಂತತ್ವ ಇದೆ. ಸೊ 120th ಆಫ್ ಇನ್ಫಿನಿಟಿ ಇಸ್ ಆಲ್ಸೋ ಇನ್ಫಿನಿಟಿ. ಸೊ ಪರಮಾತ್ಮ ಪ್ರತಿಯೊಂದು ರೂಪದಲ್ಲಿಯೂ ಕೂಡ ಇನ್ಫಿನಿಟ್ ಕೆಪಾಸಿಟಿ ಇರುತ್ತೆ. ಅದರ ಒಳಗೆ ಐದು ರೂಪಗಳಿದೆ ಅಂದ್ರೆ ಒಂದೊಂದು ರೂಪದಲ್ಲಿಯೂ ಕೂಡ ಇನ್ಫಿನಿಟ್ ಕೆಪಾಸಿಟಿ ಇದೆ. ಸೊ ಈ ವಿಧವಾಗಿ ಪಂಚನಾರಿ ತುರಗದ ಅಂದದಿ, ಆ ವಿಧವಾಗಿ ಪಂಚರೂಪಾತ್ಮಕನು, ಪಂಚರೂಪಾತ್ಮಕನಾದ ಪರಮಾತ್ಮನು, ನಾರಾಯಣ ಪದ್ಯಮ್ನ ವಾಸುದೇವ ಸಂಕರ್ಷಣ ಅನಿರುದ್ಧ, ಈ ಐದು ರೂಪಗಳಿಂದ ಇರುವಂತಹ ಪರಮಾತ್ಮನ ಪಂಚರೂಪಾತ್ಮಕನು ತಾನು ಷಟ್ ಪಂಚರೂಪದಿ, ಷಟ್ ಅಂದ್ರೆ ಆರು, ಪಂಚ ಅಂದ್ರೆ ಐದು, ಷಟ್ ಪಂಚ ಅಂದ್ರೆ 6 × 5 = 30. ಸೊ ಷಟ್ ಪಂಚ ಅಂದ್ರೆ 30 ಫಾರ್ಮ್ಸ್. ಷಟ್ ಪಂಚರೂಪವ ಧರಿಸಿ ಅಂದ್ರೆ 30 ರೂಪಗಳನ್ನು ಧಾರಣೆ ಮಾಡಿ ತತ್ತತ್ ನಾಮದಿಂಕರಿಸಿ ಆಯಾ ಹೆಸರಿಂದ ಕರೆಯಲ್ಪಡುತ್ತಾನೆ. ಅಂದ್ರೆ ನಾರಾಯಣ ಪದ್ಯಮ್ನ, ಪದ್ಯಮ್ನ ನಾರಾಯಣ, ನಾರಾಯಣ ಸಂಕರ್ಷಣ, ಸಂಕರ್ಷ ನಾರಾಯಣ ಅಂದ್ರೆ ಆಯಾ ಹೆಸರಿಂದ ಪರಮಾತ್ಮ ಕರೆಯಲ್ಪಡುತ್ತಾನೆ. ಅಂದ್ರೆ ದೇವತೆಗಳು ಒಂದು ಯಜ್ಞ ಮಾಡುವಾಗ ಪರಮಾತ್ಮನ ಒಂದು ರೂಪವನ್ನು ಅನುಸಂಧಾನ ಮಾಡ್ಕೋಬೇಕು, ಪರಮಾತ್ಮನೊಂದು ಹೆಸರನ್ನು ಅನುಸಂಧಾನ ಮಾಡ್ಕೋಬೇಕು, ಆ ಪರಮಾತ್ಮನಿಗೆ ತಾವು ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂತ ಒಂದು ಮಂತ್ರವನ್ನು ಹೇಳಬೇಕು. ಇವೆಲ್ಲ ನಡಿಬೇಕಂದ್ರೆ ಪರಮಾತ್ಮನ ರೂಪ ಈ ವಿಧವಾಗಿ ದೇವತೆಗಳನ್ನು, ದೇವತೆಗಳು ಭಕ್ತರು ತನಗೆ ಸೇವೆ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಬೇಕಂದ್ರೆ ಪರಮಾತ್ಮ ಈ ವಿಧವಾಗಿ ಅನಂತಾನಂತ ರೂಪಗಳನ್ನು ತಗೊಡ್ತಾ ಇರ್ತಾನೆ. ಸೊ ಈ ವಿಧವಾಗಿ ಪಂಚರೂಪಾತ್ಮಕನು ತಾನು ಷಟ್ ಪಂಚರೂಪವ ಧರಿಸಿ 30 ರೂಪಗಳನ್ನು ಧಾರಣೆ ಮಾಡಿ ಆಯಾ ಹೆಸರುಗಳಿಂದ ಕರೆಯಲ್ಪಡುತ್ತಾ ಪಂಚಪಾವಕ ಮುಖದಿ ಗುಣಮಯ ಪಂಚಭೂತಾತ್ಮಕ ಶರೀರವ. ಗುಣಮಯ, ಅವನು ಸರ್ವಗುಣ ಸಂಪೂರ್ಣನು. ಗುಣಮಯ ಅಂದ್ರೆ ಎಲ್ಲಾ, ಇಲ್ಲಿ ಗುಣಮಯ ಅಂದ್ರೆ ಪರಮಾತ್ಮನ ಬಗ್ಗೆ ಅಪ್ಲೈ ಮಾಡಿದ್ರೆ ಗುಣಮಯ ಅವನು ಸರ್ವಗುಣ ಸಂಪೂರ್ಣ ಅಂತ ನಾವು ತಗೋಬಹುದು. ಇಲ್ಲ, ಇದು ಗುಣಮಯ ಅನ್ನೋದು ಶರೀರಕ್ಕೆ ಅಪ್ಲೈ ಮಾಡಿಕೊಂಡ್ರೆ ತ್ರಿಗುಣಮಯವಾದಂತಹ ಪಂಚಭೂತಾತ್ಮಕ ಶರೀರ. ಸೊ ಗುಣಮಯನಾದ ಪರಮಾತ್ಮ ಅಂದ್ರೆ ನಾವು ಇಲ್ಲ ತಂತ್ರನಾಯದಿಂದ ತಗೋಬಹುದು. ಗುಣಮಯ ಅನ್ನೋದು ಎರಡು ಸರಿ ಅಪ್ಲೈ ಮಾಡಿಕೊಂಡು ಗುಣಮಯನಾದಂತಹ ಪರಮಾತ್ಮ ಪಂಚಪಾವಕ ಮುಖದಿ, ಪಂಚಪಾವಕ ಅಂದ್ರೆ ಐದು ಬೆಂಕಿಗಳು. ಸೊ ನಾವು ಹೇಳಿದ ಈ ಐದು ಯಜ್ಞಗಳಲ್ಲಿ ಇರುವಂತಹ ಐದು ಪಾವಕ ಅಂದ್ರೆ ಯಾವ್ದು ಪವಿತ್ರ ಮಾಡುತ್ತೆ, ಎಲ್ಲರನ್ನು ಸುಟ್ಟು ಪವಿತ್ರ ಮಾಡುತ್ತೆ. ಅದಕ್ಕೆ ಬೆಂಕಿಗೆ ಪಾವಕ ಅಂತ, ಪಾವಕ ಅಂದ್ರೆ ಪವಿತ್ರ ಮಾಡುವಂತಹದ್ದು, ಸುಟ್ಟು ಬಿಟ್ಟು ಎಲ್ಲ ಪವಿತ್ರ ಮಾಡುತ್ತೆ. ಪಂಚಪಾವಕ ಈ ಐದು ಅಗ್ನಿಗಳ ಮುಖದಿ ಮೂಲಕವಾಗಿ ಗುಣಮಯ ತ್ರಿಗುಣಾತ್ಮಕವಾದಂತಹ ಅಂದ್ರೆ ಸತ್ವರಜಸ್ತಮೋ ಗುಣಗಳಿಂದ ಮಾಡಲ್ಪಟ್ಟಿರುವಂತಹ ಪಂಚಭೂತಾತ್ಮಕ ಶರೀರವನ್ನು, ಅಂದ್ರೆ ಪಂಚಭೂತಗಳು ಪೃಥ್ವಿಯಾಪಸ್ ತೇಜವಾಯುರಾಕಾಶ ಎನ್ನುವ ಪಂಚಭೂತಗಳಿಂದ ಮಾಡಲ್ಪಟ್ಟಿರುವಂತಹ ಈ ಶರೀರವನ್ನು ಪರಮಾತ್ಮ ಪಂಚವಿಧ ಜೀವರಿಗೆ, ಐದು ವಿಧವಾದ ಜೀವರಾಶಿಗಳಿಗೆ ಕೊಡ್ತಾನೆ. ಏನ್ರಿ ಐದು ವಿಧವಾದ ಜೀವರಾಶಿಗಳು ಯಾರು ಅಂದ್ರೆ ಋಷಿ, ಪಿತೃ, ಆಮೇಲೆ ರಾಜರು, ನರ, ಗಂಧರ್ವರು ಅಂತೇಳಿ. ಅಂದ್ರೆ ಋಷಿಗಳು, ಪಿತೃಗಳು, ಆಮೇಲೆ ಕಿಂಗ್ಸ್ ಆರ್ ರೂಲರ್ಸ್ ಅರಸರು ಅಂತಾರೆ, ಇಲ್ಲ ರಾಜರು ಕಿಂಗ್ಸ್ ಅವರು, ಆಮೇಲೆ ನರರು ಮನುಷ್ಯೋತ್ತಮರು, ಗಂಧರ್ವರು ಅಂದ್ರೆ ನರ ಗಂಧರ್ವ ಸಾಂಕೇತಿಕ ತೃಣಾಂತ ಜೀವರು ಕೂಡ. ಅಂದ್ರೆ ಈ ವಿಧವಾಗಿ ಈವನ್ ಅದರ್ಸ್ ಆಲ್ಸೋ ಕನ್ಸಿಡರ್ಡ್. ಮುಖ್ಯವಾಗಿ ಈ ವಿಧವಾಗಿ ಋಷಿಗಳು, ಪಿತೃಗಳು, ಕಿಂಗ್ಸ್, ಆಮೇಲೆ ನರರು, ಗಂಧರ್ವರು, ಈ ವಿಧವಾದ ಬ್ರಾಡ್ ಕ್ಯಾಟಗರೀಸ್ ಐದು ವಿಧ ಜೀವರಿಗೆ ಪರಮಾತ್ಮ ಏನು ಕೊಡ್ತಾನೆ, ಶರೀರವನ್ನು ಕೊಟ್ಟು ಅವರವರ ಶರೀರದಲ್ಲಿ, ಸೊ ಪಂಚಭೂತಾತ್ಮಕ ಶರೀರವ ಪಂಚವಿಧ ಜೀವರಿಗೆ ಐದು ವಿಧ ಜೀವರಾಶಿಗಳಿಗೆ ಕೊಟ್ಟು, ಅವರಿಗೆ ಕೊಟ್ಟು ಆ ಶರೀರವನ್ನು ಕೊಟ್ಟು ಅಲ್ಲಲ್ಲೇ ರಮಿಸುವನು. ಆಯಾ ದೇಹಗಳಲ್ಲಿ ಅಂದ್ರೆ ಆಯಾ ಸ್ಥೂಲ ದೇಹಗಳಲ್ಲಿ ತನ್ನ ರೂಪಗಳೊಳಗೆ ತಾನೇ ಇದ್ದು ಪರಮಾತ್ಮ ಕ್ರೀಡೆ ಮಾಡ್ತಾ ಇರ್ತಾನೆ. ಯಾವಾಗಲೂ ಪರಮಾತ್ಮ ಈ ವಿಧವಾಗಿ ರಮಿಸ್ತಾ ಇರ್ತಾನೆ, ಕ್ರೀಡೆ ಮಾಡ್ತಾ ಇರ್ತಾನೆ ಅಂತೇಳಿ ಇಲ್ಲಿ ಹೇಳಿದಂತಹ ವಿಷಯ. ಈ ವಿಧವಾಗಿ ಪಂಚನಾರಿ ತುರಗದ ಅಂದದಿ ಪಂಚರೂಪ ಆತ್ಮಕನು ತಾನು ಷಟ್ ಪಂಚರೂಪವನ್ನು ಧರಿಸಿ ತತ್ ತತ್ ನಾಮದಿಂದ ಕರೆಸಿ ಕರೆಯಲ್ಪಡುತ್ತಾ ಪಂಚಪಾವಕ ಮುಖದಿ ಪಂಚಪಾವಕನಾದ ಐದು ಅಗ್ನಿಗಳ ಮೂಲಕವಾಗಿ ಗುಣಮಯ ಪಂಚಭೂತಾತ್ಮಕ ಶರೀರ, ಗುಣಮಯವಾದಂತಹ ಪಂಚಭೂತಾತ್ಮಕವಾದ ಶರೀರವನ್ನು ಪಂಚವಿಧ ಜೀವರಿಗೆ ಕೊಟ್ಟು ಅಲ್ಲಲ್ಲೇ ರಮಿಸುವನು ಆ ಪರಮಾತ್ಮ. ಆಯಾ ದೇಹಗಳಲ್ಲಿ, ಸ್ಥೂಲಗತ ದೇಹಗಳಲ್ಲಿ ತಾನು ಕ್ರೀಡೆ ಮಾಡ್ತಾ ಇರ್ತಾನೆ ಅನ್ನೋದು ಇಲ್ಲಿ ನಾವು ತಿಳ್ಕೋಬೇಕಾಗಿದ ವಿಷಯ. ಇದಾದ ಮೇಲೆ ನಾವು ಇಲ್ಲಿಗೆ ಈ ಲಾಜಿಕಲ್ ಬ್ರೇಕ್ ಪಾಯಿಂಟ್ ಇಲ್ಲಿ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ನಾಳೆ ಭಗವದ್ಗೀತೆಯನ್ನು ಹೇಳ್ತೀವಿ. ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ವೆನ್ಸ್ಡೇ ಇರುತ್ತೆ.